नमो लोए सौ साहूणं एसो पंच नमो यारो सौ पावपणासनो मंगलानं च सव्येसिं पढ़मं भवै मंगलम् पढ़मं भवै मंगलम्। पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, आज के उत्तम शौच धर्म की, ದಶಲಾಕ್ಷಣಿಕ ಹತ್ತು ಧರ್ಮಗಳಲ್ಲಿ ಉತ್ತಮ ಶೌಚ ಧರ್ಮದ ಕ್ರಮ ನಾಲ್ಕನೆಯದು. ಕ್ರೋಧವನ್ನು ಜಯಿಸಿದಾಗ ಉತ್ತಮ ಕ್ಷಮೆ, ಮಾನವನ್ನು ಜಯಿಸಿದಾಗ ಉತ್ತಮ ಮಾರ್ಗವ, ಮಾಯೆಯನ್ನು ಜಯಿಸಿದಾಗ ಉತ್ತಮ ಆರ್ಜವ ಮತ್ತು ಲೋಭವನ್ನು ಜಯಿಸಿದಾಗ ಉತ್ತಮ ಶೌಚ ಧರ್ಮ ಪ್ರಕಟವಾಗಬೇಕು. ಕ್ರೋಧವನ್ನು ಜಯಿಸದೆ ನಾವು ನೇರವಾಗಿ ಲೋಭವನ್ನು ಜಯಿಸಲಿಕ್ಕೆ ಹೊರಡುತ್ತೇವೆ. ಜಯಿಸಬಹುದೋ ಅಥವಾ ಜಯಿಸುವುದು ಅಸಾಧ್ಯ, ಜಯಿಸಬಹುದು. ಲೋಭವನ್ನೇ ನಾವು ಜಯಿಸಬೇಕು. ಲೋಭವನ್ನು ಜಯಿಸಿದಾಗ ಕ್ರೋಧ, ಮಾನ, ಮಾಯಾ ಈ ಮೂರು ಕಷಾಯಗಳನ್ನು ಜಯಿಸುವ ಅವಶ್ಯಕತೆ ಇಲ್ಲ. ಕ್ರೋಧ ಜಯಿಸೋದು ಬೇಡ, ಮಾನವನ್ನು ಜಯಿಸೋದು ಬೇಡ, ಮಾಯೆಯನ್ನು ಕೂಡ ಜಯಿಸುವುದು ಬೇಡ, ಲೋಭವನ್ನು ಜಯಿಸೋಣ. ಒಂದು ಲೋಭವನ್ನು ಜಯಿಸಿತು ಅಂತಂದಾಗ ಕ್ರೋಧ ಹೋಯಿತು ಅಥವಾ ಉಳಿಯಿತು ಇದನ್ನು ವಿಚಾರಿಸಿದರೆ ನೇರವಾಗಿ ನಮಗೆ ಈ ವಿಷಯ ಗೊತ್ತಾಗಬಹುದು. ಲೋಭವನ್ನು ಜಯಿಸಿರುವಂತಹ ಆತ್ಮ ಕ್ರೋಧವನ್ನು ಜಯಿಸುವ ಅವಶ್ಯಕತೆ ಇಲ್ಲ. ಆಮೇಲೆ ಉತ್ತಮ ಕ್ಷಮ ಅನ್ನತಕ್ಕಂಥದ್ದನ್ನು ಮೊದಲಿಟ್ಟರು, ಆಮೇಲೆ ಮಾರ್ಗವ ಇಟ್ಟರು, ಆಮೇಲೆ ಆರ್ಜವ ಇಟ್ಟರು, ಕ್ರಮವಾಗಿ ಒಂದೊಂದು ಕಷಾಯಗಳನ್ನು ಜಯಿಸಬೇಕಂತ ಹೇಳಿದರು. ಈ ಹೇಳುವ ಪದ್ಧತಿಯಲ್ಲಿ ಇರುವಂತಹ ರಹಸ್ಯವೇನು? ಯಾಕೆ ಹೇಳಿದರು ಕ್ರೋಧವನ್ನು ಮೊದಲು ಜಯಿಸ್ರಿ ಅಂತ ಹೇಳಿದರು? ಮೊದಲು ಜಯಿಸ್ರಿ ಅಂತೇನು ಹೇಳಲಿಲ್ಲ. ಕ್ರೋಧವನ್ನು ಜಯಿಸಿದಾಗ ಉತ್ತಮ ಕ್ಷಮ ಧರ್ಮ ಪ್ರಕಟ ಆಗ್ತದೆ ಅಂತ ಹೇಳ್ತಾ ಇದ್ದಾರಷ್ಟೇ. ಕ್ರೋಧವನ್ನೇ ಮೊದಲು ಜಯಿಸಬೇಕು ಅಂತೇನು ಹೇಳಿಲ್ಲ. ಲೋಕದಲ್ಲಿ ಒಂದು ಹೇಳುವಂತಹ ಲೋಕೋಕ್ತಿ ಇದೆ, ಎಲ್ಲ ಪಾಪಗಳ ಬಾಪ ಯಾರು? ಲೋಭ. ಎಲ್ಲ ಪಾಪಗಳ ಬಾಪ, ಸಬ್ ಪಾಪೋಂ ಕಾ ಬಾಪ್, ಎಲ್ಲ ಪಾಪಗಳಿಗೆ ಪಾಪವಾಗಿರತಕ್ಕಂಥದ್ದು ಅಂದರೆ ಎಲ್ಲ ಪಾಪಗಳ ಜನಕ, ಎಲ್ಲ ಪಾಪಗಳ ತಂದೆ. ಯಾವುದು ಗೊತ್ತ? ಲೋಭ. ಆಮೇಲೆ ಎಲ್ಲ ಪಾಪಗಳ ತಾಯಿ ಯಾರಾದರೂ ಇರಬೇಕಲ್ಲ ಅದರೊಳಗೆ. ತಂದೆ ತಾಯಿ ಇಲ್ಲದೆ ಮಕ್ಕಳು ಹುಟ್ಟಲ್ಲ. ಕಷಾಯದಲ್ಲಿ ಒಂದು ತಂದೆ ಇದೆ, ಒಂದು ತಾಯಿ ಇದೆ, ಅದನ್ನು ಗುರುತಿಸಿಕೊಳ್ಳೋಣ. ತಾಯಿ ಯಾವುದು? ಮಾಯಾ, ಮಾಯಾದೇವಿ. ಲೋಭ ಇದು ತಂದೆ ಇದ್ದಂತೆ, ತಂದೆ ತಾಯಿ ಅಂತಾಳೆ. ಏನಾದರೂ ತಂದೆ ಅಥವಾ ಇಲ್ಲ? ನಿನ್ನೆ ಸಮರ್ಸಂತೆ, ಏನಾದರೂ ತಂದೆ ಅಥವಾ ಇಲ್ಲ? ನೀನು ತಂದೆ, ತಂದ್ರೆ ಏನಾದರೂ ಮಾಡೋದು, ಮಕ್ಕಳಿಗೆ ಹಾಕೋದು. ಲೋಭ ಅನ್ನತಕ್ಕಂತಹ ತಂದೆಗೆ ಮಾಯಾ ಅನ್ನತಕ್ಕಂತಹ ಪತ್ನಿ. ಆಮೇಲೆ ಅವರಿಬ್ಬರಿಗೂ ಎರಡು ಜನ ಮಕ್ಕಳಿದ್ದಾರೆ. ಕ್ರೋಧ ಮತ್ತು ಮಾನ. ಇವರಿಬ್ಬರು ಮಕ್ಕಳು. ಒಬ್ಬನಿಗೆ ಸಿಟ್ಟು ಬಹಳ ಬರ್ತದೆ, ಆದ್ದರಿಂದ ಅವನ ಹೆಸರು ಕ್ರೋಧ. ಒಬ್ಬನಿಗೆ ಬಹಳ ಅಹಂಕಾರ, ಘಮಂಡ್ ಬರ್ತದೆ, ಗರ್ವ ಇರ್ತದೆ ಯಾವಾಗಲೂ. ಅದಕ್ಕಾಗಿ ಆತನ ಹೆಸರು ಮಾನ ಅಂತ ಇಟ್ಟಿದ್ದಾರೆ. ಆಮೇಲೆ ಇಬ್ಬರೂ ಮಕ್ಕಳು, ಒಬ್ಬ ಕ್ರೋಧ ಮಾಡ್ತಾನೆ, ಇನ್ನೊಬ್ಬ ಅಹಂಕಾರದಿಂದ ಮೆರೀತಾನೆ. ಅಂತಂದ್ರೆ ಇವರಿಗೆ ಜನ್ಮ ಕೊಟ್ಟವರು ಹೇಗಿರಬೇಕು? ಸ್ವಲ್ಪ ಅವರ ಸ್ವಭಾವ ಆಚಾರ ವಿಚಾರಗಳನ್ನು ನೋಡಿತು ಅಂತಂದ್ರೆ, ಹೇಗೆ ತಂದೆ ತಾಯಿಗಳಿರ್ತಾರೆ ಹಾಗೆ ಮಕ್ಕಳಿರ್ತಾರೆ. ಇವರಿಬ್ರು ಮಕ್ಕಳು ಹೊರಗೆ ಬಿದ್ರು ಅಂತಂದ್ರೆ, ಒಬ್ಬ ಸಿಟ್ಟು ಮಾಡ್ತಾನೆ, ಇನ್ನೊಬ್ಬ ಘಮಂಡಿ ಆಗ್ತಾನೆ. ಆಮೇಲೆ ಕೇಳುವವರು ಸಿಟ್ಟಿನಿಂದ ಮಾತನಾಡುವಂತಹ ವಚನಗಳನ್ನು ಕೇಳಿ ಅಹಂಕಾರದಿಂದ ಮೆರೆಯುವಂತಹ ಈ ಒಂದು ವಿಷಯವನ್ನು ನೋಡಿ ಜನರು ಏನಂತಾರಂತಂದ್ರೆ, ಏ ಯಾರೋ ನೀ, ಇದು ಮಂದಿರ ಐತಿ, ಮಂದಿರ ಈ ಧರ್ಮಸಭಾ ಇದು ಅಂತ ಅಂತ ಅವ್ರೇನಂತಾರ ಗೊತ್ತ? ನೌನ್. ಅವನೌ ನೀ ಇಷ್ಟಾಗ ಸಿಟ್ಟು ಮಾಡ್ತೀವಿ ನಾವು. ನೌನ್ ಅಂದ್ರೆ ಯಾರ? ನವ ನೌ ನ. ನೀ ಇಷ್ಟ್ಯಾಕ್ ಒದಾಡ್ತಿ, ಇಷ್ಟ್ಯಾಕ್ ಸಿಟ್ಟು ಮಾಡ್ತಿ? ನೌನ್ ಜರ ಶಾಂತ ಕುಂಡ್ಲ ಅಂತಾರೆ. ಅಂದ್ರೆ ಯಾರ ಹೆಸರು ಬಂತು ನೋಡ್ರಿ ಅಲ್ಲಿ? ಹೌದು, ಅವ್ರ ಹೆಸರು ಬರೋದ ಅಲ್ಲ, ಯಾರು ಹುಟ್ಟಿಸಿದಾರೋ ಅವರು ಬೇಯಿಸ್ಕೊಳ್ಳೋರೆ. ಯಾರು ಜನ್ಮ ಕೊಟ್ಟಿರ್ತಾರೋ ಅವ್ರು ಬೇಯ್ತಾರೋ, ಯಾರು ಜನ್ಮ ಕೊಡ್ತಾರೋ ಅವರೂ ಹೆಸರು ತಗೊಂಡು ಇವರಿಗೆ ಬೇಯ್ತಾರೋ. ಪೈಲ ಅವ್ರ ಹೆಸರು ಬರ್ತೈತಿ, ಆಮೇಲೆ ಮಕ್ಕಳ ಹೆಸರು ಬರ್ತೈತಿ. ಕ್ರೋಧ ಇದ್ದಂತ ಮನುಷ್ಯನಿಗೆ ಜನ ಏನಂತಾರೆ ಅಂತಂದ್ರೆ, ಒಟ್ 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 ಏನ್ ರಹಸ್ಯ ನೋಡು, ಶಾಂತ ಇಲ್ಲ ನೀ, ಶಾಂತ ಕುಂಡಬೇಕು, ಮಂದಿರ ಐತಿ, ಧರ್ಮಸಭಾ ಐತಿ, ಶಾಂತ ಕೂತ್ಕೊಳ್ಳೋದೇ ಇಲ್ಲ. ಏನು ನಿನಗೆ ಯಾರು ಹುಟ್ಟಿಸಿದಾರೋ, ಯಾರು ಜನ್ಮ ಕೊಟ್ರ ನಿಂಗ, ತಂದೆ ತಾಯಿಗಳ ಹೆಸರು ಬರ್ತೈತೆ ಅಲ್ಲಿ. ಪೈಲ ಹೆಸರು ಯಾರ್ದು? ಅವಂದ ಬರೋದು. ಆಮೇಲೆ ಮತ್ತಿಷ್ಟು ಸಿಟ್ಟ ಮಾಡಿದ ಅಂತಂದ್ರೆ ಆಮೇಲೆ ಅಪ್ಪನ ಹೆಸರನ್ನು ಬರ್ತೈತಿ. ಯಾವ ರೂಪದಲ್ಲಿ ಬರ್ತೈತಿ ಗೊತ್ತ? ಯಾವ್ದು ಬರ್ತೈತಿ? ಯಾವುದು ಬರಂಗಿಲ್ಲ, ಬರ್ತೈತಲ್ಲ ಅಪ್ಪನೂ ಕಾರಣ ಇದಾನಲ್ಲ. ಯಾವ್ದಾದ್ರು ಇರಬೇಕು ನಿಮ್ಗ ಗೊತ್ತದು. ಲೋಭ ಎಲ್ಲ ಪಾಪಗಳ ಬಾಪ. ಈ ಲೋಭ ಒಂದಿತ್ತು ಅಂತಂದ್ರೆ ಮೂರು ಕಷಾಯಗಳ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಯಾಕೆ ಮೂರು ಕಷಾಯಗಳ ಉತ್ಪತ್ತಿ ಹೇಗೆ ಆಗ್ತದೆ? ಹೇಗೆ ಅಂತಂದ್ರೆ ಲೋಭ ಇದ್ದಾಗ ಆ ಲೋಭ ಕ್ರೋಧವನ್ನ ಮತ್ತು ಮಾನವನ್ನ ಹುಟ್ಟಿಸಲಿಕ್ಕೆ ಮಾಯೆಯನ್ನು ಹುಡುಕ್ತದೆ. ಮಾಯೆಯನ್ನು ಹುಡುಕ್ತದೆ. ಜನ ಹೆಣ್ಣು ನೋಡಕ್ ಹೋಗ್ತಾರೋ ಹೆಣ್ಣು ಗಂಡು ನೋಡಕ್ ಹೋಗ್ತಾರೋ? ಯಾರನ್ನ ಯಾರು ನೋಡಕ್ ಹೋಗ್ತಾರ್ರಿ? ಲೋಕ ವ್ಯವಹಾರದೊಳಗೆ ನೋಡ್ರಿ ಯಾರು ಹೋಗ್ತಾರೋ ಯಾರನ್ನ ನೋಡಕ. ಲೋಭ ಲೋಭ ತಾನು ತನ್ನ ಸುಖಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ನೆಮ್ಮದಿಗಾಗಿ ತನ್ನ ಶಾಂತಿಗಾಗಿ ಮುಂದೆ ಹೆಜ್ಜೆ ಇಟ್ಟಿತ್ತು ಅಂತಂದ್ರೆ ಮದುವೆ ಆಗೋದು ವಿಚಾರ ಬಂತ. ಲೋಭ ಸಂಪರ್ಕ ಮಾಡುತ್ತೆ. ಲೋಭ ಅಂತದೆ ನಾನು ಯಾರಿಂದ ಸಂಪರ್ಕ ಮಾಡ್ತೇನಲ್ಲ ಆ ಸಂಪರ್ಕದಿಂದ ನನಗೆ ಶಾಂತಿ ಸಿಗೋದು. ಸಂಪರ್ಕದಿಂದ ಶಾಂತಿ, ಸಂಪರ್ಕದಿಂದ ನೆಮ್ಮದಿ, ಸಂಪರ್ಕದಿಂದ ಎಲ್ಲ ಇದೆ. ಅದಕ್ಕೆ ಲೋಭ ಏನು ಮಾಡಿತು ಅಂತಂದ್ರೆ ಎರಡನೇ ಕಷಾಯದ ಸಂಪರ್ಕದಲ್ಲಿ ಹೋಯಿತು. ಹೇಗೆ ಹೋಯಿತು ಅಂತಂದ್ರೆ ಲೋಭವನ್ನು ಹೃದಯದಲ್ಲಿಟ್ಟುಕೊಂಡು ತನ್ನ ಹೆಸರನ್ನ ಲೋಭ ಅಂತಿಟ್ಟುಕೊಂಡು ಮಾಯೆಯನ್ನು ಹುಡುಕಲಿಕ್ಕೆ ಹೋಯಿತು. ಮಾಯಾಚಾರಿ ಮಾಡಿಕೊಂಡು ಲೋಭ ಕಷಾಯ ಆಸೆಯನ್ನು ಹುಟ್ಟಿಸುತ್ತದೆ. ಯಾವುದರ ಮೇಲೆ? ಪರ ವಸ್ತುಗಳ ಮೇಲೆ ಆಸೆ ಹುಟ್ಟುತ್ತದೆ. ಪರ ವಸ್ತುಗಳ ಮೇಲೆ ಆಸೆ ಹುಟ್ಟುವಾಗ ಲೋಭ ಕಷಾಯ ಅಲ್ಲಿ ಪ್ರಧಾನವಾದದ್ದು. ಆಸೆ ಹುಟ್ಟಿತು ಅಂತಂದ್ರೆ ಲೋಭ ಪ್ರಧಾನ. ಆದರೆ ಯಾವುದರ ಮೇಲೆ ಆಸೆ ಹುಟ್ಟುತ್ತಾ ಇದೆಯಲ್ಲ ಅದು ಪರವಸ್ತು, ಅದು ತನ್ನ ವಸ್ತು ಅಲ್ಲ. ಪರವಸ್ತುವನ್ನೇ ನನ್ನ ವಸ್ತು ಅಂತ ಹೇಳೋದು ಇದು ಲೋಭ ಕಷಾಯವೋ ಅಥವಾ ಮಾಯಾಚಾರಿ? ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅಂತನ್ನೋದು ಯಾವ ಕಷಾಯ ಇದು? ಮಾಯಾಚಾರಿ. ಲೋಭ ಯಾವಾಗ ಮನಸ್ಸಿನಲ್ಲಿ ಹುಟ್ಟುಕೊಳ್ತದೆ, ಯಾವಾಗ ಲೋಭ ಮನಸ್ಸಿನಲ್ಲಿ ಹುಟ್ಟುಕೊಳ್ತದೆ, ಹುಟ್ಟಿಕೊಂಡ ತಕ್ಷಣ ಯಾವ ವಸ್ತುವಿನ ಆಸೆಯನ್ನ ಮಾಡ್ತದೆಯಲ್ಲ ಆ ಆಸೆಯನ್ನ ಮಾಡುವಾಗಲೇ ಮ ಮಾಯಾದೇವಿಯನ್ನ ಜೊತೆಯಲ್ಲಿ ಮಾಡ್ಕೊಂಡು ಬಿಡ್ತಾರೆ. ಲೋಭ ಮೊದಲು ಎಲ್ಲಿ ಹೋಯಿತು? ಲೋಭ ಮಾಯಾ ಕಷಾಯವನ್ನ ಮಾಡಿತು. ಲೋಭ ಉತ್ಪತ್ತಿ ಆದ ತಕ್ಷಣ ಮಾಯಾ ಕಷಾಯ ಉತ್ಪನ್ನವಾಯಿತು. ಆಯ್ತು, ನಮ್ಮನ್ನ ಬೇರೆಯವರ ಕಡೆಗೆ, ನಮ್ಮನ್ನ ಯಾವುದು ನಮ್ಮದಲ್ಲವೋ ಅದರ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತದೆ. ಪರವಸ್ತುವಿನ ಕಡೆಗೆ ಕೊಂಡೊಯ್ಯಿತು ಅಂತಂದ್ರೆ ಇಲ್ಲಿ ಲೋಭ ಕಷಾಯ ಪರರನ್ನ ಗ್ರಹಣ ಮಾಡುವಾಗ ತನ್ನಲ್ಲದಿದ್ರೂ ಕೂಡ ಇದು ನನ್ನದು ಅಂತ ಅಪೇಕ್ಷೆ ಪಟ್ಟುಕೊಂಡು ಮಾಯಾಕಷಾಯ ಪೂರ್ವಕವಾಗಿ ಆ ವಸ್ತುವಿನ ಗ್ರಹಣವನ್ನು ಮಾಡುತ್ತೆ. ವಸ್ತು ನನಗೆ ಬೇಕು, ಇದು ಲೋಭಕಷಾಯ. ಅದು ನನ್ನದು, ಇದು ಮಾಯಾಕಷಾಯ. ನನ್ನದು ಯಾವುದು? ರತ್ನತ್ರಯ ನಿಧಿ ನನ್ನದು, ಇದು ಸತ್ಯ. ಪರವಸ್ತು ನನ್ನದು ಹೇಗೆ? ನನ್ನದಾಗಲಿಕ್ಕೆ ಸಾಧ್ಯ ಇಲ್ಲ. ಪರವಸ್ತು ನನ್ನದಾಯಿತು ಅಂತಂದ್ರೆ ನನ್ನನ್ನ ಬಿಟ್ಟು ಅಗಲಬಾರದು. ಪರವಸ್ತುವನ್ನ ನನ್ನದು ಅಂತ ಮಾಡಿಕೊಂಡಾಗ ಅದು ನನ್ನದಾಗಿ ಉಳಿಯಿತು ಅಂತಂದ್ರೆ ನನ್ನದು. ಆದರೆ ನನ್ನದಾಗಿ ಉಳಿಯಲಿಕ್ಕೆ ಸಾಧ್ಯತೆಯೇನು? ಪರವಸ್ತು ನನ್ನದಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಅದನ್ನ ನನ್ನದು ಅನ್ನುವಂಥದ್ದು ಇದು ಸತ್ಯವೋ ಅಸತ್ಯವೋ? ಅಸತ್ಯ. ಅಸತ್ಯವನ್ನ ನಾವು ಅವಲಂಬಿಸಿದಾಗ ಎಂಥ ಕಷಾಯವನ್ನ ಮಾಡಿದವರಾಗಿರ್ತೇವೆ? ಮಾಯಾ ಕಷಾಯ. ಮೊದಲು ಲೋಭ ಹುಟ್ಟುಕೊಂಡಿತು, ಆಮೇಲೆ ಮಾಯಾಕಷಾಯ ಬಂತು, ಆಮೇಲೆ ಪರವಸ್ತುವಿನ ಗ್ರಹಣೆಯಾಯಿತು. ಒಂದು ಸಲ ಗ್ರಹಣೆಯಾಯಿತು, ಸಿಕ್ಕಿತು, ಸಂತೋಷದ ವಿಷಯ, ಲೋಭಕ್ಕೆ ತೃಪ್ತಿಯಾಯಿತು, ಲೋಭಕ್ಕೆ ಸಂತೋಷವಾಯಿತು. ಮತ್ತೊಂದು ಸಿಕ್ಕಿತು, ಎರಡದು, ಮತ್ತೊಂದು ಸಿಕ್ಕಿತು, ಮೂರದು ಸಿಗ್ತಾ ಹೋಯಿತು. ಬದುಕೆಲ್ಲ ವಸ್ತುವಿನಿಂದ ತುಂಬಿತು. ಬದುಕಿನಲ್ಲಿ ವಸ್ತುಗಳನ್ನು ಗಳಿಸಿ 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 ಕೂಡ ಹಾಕಿದ ನಂತರ ನಾನು ಇಷ್ಟು ಕೂಡ ಹಾಕಿದಿನಲ್ಲ, ಆಹಾ, ಈ ತರ ಯಾರು ಕೂಡ ಹಾಕಲಿಕ್ಕೆ ಸಾಧ್ಯವಿಲ್ಲ, ಆಹಾ. ಆಮೇಲೆ ಈ ಖುಷಿಯಲ್ಲಿ ಸಾಮಾರ ಸಂತ್ಯಾಗ ಹೊರಗೆ ಬಿದ್ದಾಗ ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗು, ಕಣ್ಣುಗಳು ಕೆಳಗಿಲ್ಲ ಮೇಲೆ, ಪರವಸ್ತು ಲಕ್ಷ್ಮಿ. ಆ ಲಕ್ಷ್ಮಿ ನಿಜವಾದ ಲಕ್ಷ್ಮಿ ಅಲ್ಲ, ಅದು ನಮ್ಮದಲ್ಲ, ಅದನ್ನೇ ನಮ್ಮದು ಅಂತ ಹೇಳಿಬಿಟ್ಟು ಅಸತ್ಯವನ್ನ ಅವಲಂಬಿಸಿ ಮಾಯಾಕಷಾಯವನ್ನ ಮಾಡಿ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟು ಅದು ಹೆಚ್ಚಾದಾಗ ನಾನು ಇಷ್ಟು ದೊಡ್ಡವನು, ಕೋಟ್ಯಾಧೀಶ, ಲಕ್ಷಾಧಿಪತಿ, ನಾನು ಅರಬಪತಿ. ಅರಬ್ ದೇಶದಲ್ಲೂ ಇಂಥ ಪತಿಗಳಿಲ್ಲ, ನಾನು ಅರಬಪತಿ. ಆಹಾಹಾ, ಎಷ್ಟು ಆನಂದ ಬರುತ್ತೆ ನೋಡಿ. ಈ ಆನಂದ ವಸ್ತುವಿನ ಆಧಾರದಿಂದ ಬರ್ತಾ ಇದೆಯೋ ಅಥವಾ ಆತ್ಮನ ಅಂತರಂಗದಿಂದ ಬರ್ತಾ ಇದೆ? ವಸ್ತುವಿನ ಆಧಾರದಿಂದ ಈ ಆನಂದ ಬರ್ತಾ ಇದೆ. ಈ ಆನಂದ ಆತ್ಮಾನುಭೂತಿ ಇದೆಯೋ ಅಥವಾ ಸಂಸಾರಾನುಭೂತಿ? ಇದು ಸಂಸಾರಾನುಭೂತಿ. ಈ ಆನಂದ ಪರಜನಿತವಿದೆಯೋ ಅಥವಾ ಸ್ವಜನಿತ? ಪರಜನಿತ. ಈ ಆನಂದವನ್ನ ಅನುಭವಿಸುವಂತವನು ಜ್ಞಾನಿ ಇದ್ದಾನೋ ಅಥವಾ ಅಜ್ಞಾನಿ? ಅಜ್ಞಾನಿ. ಅಜ್ಞಾನಿ ಪರವಸ್ತುಗಳನ್ನು ಗ್ರಹಣೆ ಮಾಡುವಾಗ ಇಂದ್ರಿಯ ಸುಖದ ಸಾಧನಗಳ ಕಡೆಗೆ ಆಕರ್ಷಿತನಾಗಿದ್ದಾನೆಯೋ ಅಥವಾ ಆತ್ಮ ವಿಷಯದ ಕಡೆಗೆ? ಇಂದ್ರಿಯ ವಿಷಯಗಳ ಕಡೆಗೆ. ಹಣ ಇಂದ್ರಿಯ ವಿಷಯ. ಹಣ 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 ಅಂತ ಹೇಳಿಬಿಟ್ಟು ಆತ್ಮ ಪ್ರತಿ ಕ್ಷಣದಲ್ಲೂ ಕಷಾಯದ ಕೈಗೆ ಸಿಕ್ಕು ಸತ್ತು ಹೆಣ ಆಗ್ತಾ ಇದ್ದಾನೆ. ಹಣ ಹಣ ಎನ್ನುವಂತಹ ಆತ್ಮ ಹೆಣ, ಹಣ ಹಣ ಅಂತ ಅನ್ನುವಂತಹ ಆತ್ಮ ಹೆಣ. ಇಂಥ ಹೆಣಕ್ಕೆ ಹೆಣ್ಯಾರು ಕೊಡೋರು? ಹೆಣಕ್ಕೆ ಯಾರು ಹೆಣ್ಣು ಕೊಡೋರ್ರಿ? ಮದುವೆ ಮಾಡ್ತಾರೆ ಯಾರ? ಸತ್ತಿದಾನೆ ಅಂತಂದ್ರೆ ಯಾರು ಮದುವೆ ಮಾಡಕ್ ಕೊಟ್ಟಾರ ಹೆಣ್ಣ? ಇಲ್ಲ. ಯಾರು ಕೊಡ್ತಾರೆ ಹೆಣ್ಣು? ತೀರ್ಥಂಕರ್ ಅಂತಾರೆ, ನಿಜವಾದ ಮದುವೆ ದಶಲಾಕ್ಷಣಿಕ ಧರ್ಮಗಳ ಈ ಸಂಪತ್ತಿಯಿಂದ, ಈ ನಿಜವಾದ ಲಕ್ಷ್ಮಿಯಿಂದ, ಈ ಲಕ್ಷ್ಮಿಯ ಸಂಗಡ ಮದುವೆ ಆಗಬೇಕು. ಈ ದಶಲಾಕ್ಷಣಿಕ ಸಂಪತ್ತಿಯ ಹೆಣ್ಣನ್ನ ಆ ಹೆಣಕ್ಕೆ ಕೊಟ್ಟು ಮದುವೆ ಮಾಡಲಿಕ್ಕೆ ಸಾಧ್ಯ? ರಾವ್ ಸಾಬ್ಗೂ ತಿಳಿದು ಬರ್ಕೈತಿ ಇವತ್ತು. ಅಸಾಧ್ಯ ಇದು, ಅಸಾಧ್ಯ. ಯಾರೂ ಹೆಣ್ಣು ಕೊಡಲಿಕ್ಕೆ ಮುಂದೆ ಬರೋಲ್ಲ. ಯಾಕೆ? ಸತ್ತಿದ್ದಾನೆ. ಸತ್ತವರ ಬಳಿಯಲ್ಲಿ ಯಾರೂ ಇರಲ್ಲ. ಯಾರಿರ್ತಾರೆ? ಯಾರೂ ಇರಲ್ಲ. ಏಕಾಕಿಯಾಗಿ ಸಾಯ್ತಾನೆ, ಏಕಾಕಿಯಾಗಿ ಸ್ಮಶಾನದ ಯಾತ್ರೆಯನ್ನು ಮಾಡ್ತಾನೆ. ಸ್ಮಶಾನದಲ್ಲಿ ಇದನ್ನು ಇಟ್ಟಾಗ ಕಾಗೇನೂ ಮುಟ್ಟಲಿಕ್ಕೆ ಬರಲ್ಲ. ಏ ಕಾಗಿ ಮುಟ್ಟಲ್ದ ಅದನ್ನು ಸುಡಬಾರದ್ರಿ. ಲೋಕದಲ್ಲಿ ಇದೊಂದು ಮೂಢನಂಬಿಕೆ ಇದೆ, ಮನುಷ್ಯ ಸತ್ತ ಅಂತಂದ್ರೆ ಕಾಗಿ ಮುಟ್ಟಬಹುದು, ಮನುಷ್ಯ ಸತ್ತಿದ್ದಾನೆ ಅಂತಂದ್ರೆ ಕಾಗಿ ಮುಟ್ಟಬಹುದು. ಆದರೆ ಎಂಥ ಮನುಷ್ಯ ಆಸೆಯನ್ನು ಬಿಟ್ಟು ಸತ್ತಿದ್ದಾನೆ ಅಂತಂದ್ರೆ ಕಾಗಿ ಮುಟ್ಟಬಹುದು, ಆಸೆ ಉಳಿದಿತ್ತು ಅಂತಂದ್ರೆ ಲೋಕದ ಮಾನ್ಯತೆ ಅನುಸಾರವಾಗಿ ವಚನ ಪ್ರವಚನ ಮಾಡ್ತಾ ಇದೆ. ಲೋಕ ಮಾನ್ಯತೆ ಅನುಸಾರವಾಗಿ ಇರುವಂತಹ ಇದೊಂದು ವಿಷಯ. ಜನನೂ ಹೇಳ್ತಾರೆ, ಏನಾದರೂ ಲೋಭ ಕಷಾಯ ಒಳಗೆ ಉಳಿದಿತ್ತು ಅಂತಂದ್ರೆ ಕಾಗಿ ಮುಟ್ಟಲ್ಲ. ಆಮೇಲೆ ಏನ್ ಮಾಡ್ತಾರೆ, ಯಾವುದು ಉಳಿತೀನಿ ನಾನು ಹೇಳುದು? ಏನೇನಿಟ್ಟು ನೋಡ್ತಾರೆ ಗೊತ್ತ? 10 ರೂಪಾಯಿ ರೊಕ್ಕ ಇಟ್ಟು ನೋಡ್ತಾರು. ಸಾಯುವಾಗ ಮಜ್ಜಿಗೆ ಬೇಡ್ತಿದ್ದು ಅಥವಾ ಮೊಸರ ಬೇಡ್ತಿದ್ದು ಅಥವಾ ಹಣ್ಣು ಬೇಡ್ತಿದ್ದು ಅಥವಾ ಅಣ್ಣು ಬೇಡ್ತಿದ್ದು ಏನ್ ಬೇಡ್ತಿದ್ದ ಅದನ್ನ ಪತ್ತೆ ಹಚ್ತಾರು, ವಿಚಾರ ಮಾಡ್ತಾರು. ಏನ್ ಬಿಡಿ ಸಿಗರೇಟ್ ಬೇಡ್ತಿದ್ದು ಅದನ್ನು ಇಡ್ತಾರೆ, ದಾರು ಇಡ್ತಾರೇನಿಲ್ಲ. ಹಾ ನೋಡ್ರಿ, ದಾರುನು ಇಡ್ತಾರೆ. ಎಲ್ಲ ಇಟ್ಟು ನೋಡ್ತಾರೆ. ಇನ್ನು ಅಲ್ಲಿ 10 ವಸ್ತುಗಳನ್ನ ಇಟ್ಟಿದ್ದೀರಿ ಅಂದಮೇಲೆ ಆಮೇಲೆ ಲಾಸ್ಟ್ಗೆ ಕಾಗಿ ಬಂತು, ಕೂತ್ಕೊಂತು. ಆಮೇಲೆ ಯಾವ ವಸ್ತುವಿನ ಲೋಭಿತ್ತು ಹೆಂಗ ಪತ್ತೆ ಹಚ್ಚವ್ರ? ಹತ್ತು ವಸ್ತು ಒಮ್ಮೆ ಇಡ್ತೀರಿ ಅಥವಾ ಒಂದೊಂದೊಂದೊಂದು ಇಡ್ತೀರಿ? ಎಲ್ಲ ಒಮ್ಮೆ ಇಡ್ತಿರಲ್ಲ. ಆಮೇಲೆ ಯಾವುದರ ಆಶ್ರಯತೆ ಹೇಗೆ ಗೊತ್ತಾಗುವುದು? ಇದ್ರೊಳಗೂ ಕನ್ಫ್ಯೂಷನ್ ಆಗೋದಲ್ಲ. ಕಾಗೆ ಮುಟ್ಟಬಹುದು, ಮುಟ್ಟದೇನೂ ಇರಬಹುದು. ಲೋಭ ಇದ್ರೂ ಮುಟ್ಟಬಹುದು, ಇರದಿದ್ರೂ ಮುಟ್ಟಬಹುದು. ಕಾಗೆಗೆ ಏನು ಬೇಕು? ಅದಕ್ಕೇನಾದ್ರೂ ತಿನ್ಕಬೇಕು. ಒಂದ್ ನಾಲ್ಕು ಮಂದಿ ಕೂಡಿ ಸ್ಮಶಾನದೊಳಗೆ ಹೋದ್ರಂತಂದ್ರೆ ಗ್ಯಾರಂಟಿ ಏನಾದರೂ ತಿನ್ಕ ತಂದಿದ್ದಾರೆ, ತರ್ತಾರ ಅನ್ನೋದಕ್ಕೂ ಗಚ್ಚೆ. ಯಾಕಂತಂದ್ರೆ ಅದಕ್ಕೂ ಗೊತ್ತೈತಿ ಇವ್ರು ಎಷ್ಟು ಮೂಢ ನಂಬಿಕೆ ಉಳ್ಳವರು ಇದ್ದಾರೆ ಗೊತ್ತೈತಲ್ಲ ಅದಕ್ಕೆ. ಅದರ ಹೊಟ್ಟೆ ಸಾಧನ ಸಿಕ್ಕರೆ ಸಾಕದಕ್ಕೆ. ನೀವು ಏನು ಇಡ್ಲಿಲ್ಲ ಅಂದ್ರೂ ಬರ್ತದೆ, ಏನು ಇಟ್ಟರೂ ಬರ್ತದೆ. ಆದರೆ ಏನನ್ನೂ ಇಡದೆ ನೋಡಿದಿರೇನೆ ಯಾವಾಗ ಕಾಯಿಗೆ ಬರ್ತೈತೇನಿಲ್ಲ? ಇದನ್ನ ಮಾತ್ರ ಯಾರು ನೋಡಿಲ್ಲ ನೋಡ್ರಿ, ಒಂದ್ ಸ್ವಲ್ಪ ಟ್ರೈ ಮಾಡಿ ನೋಡ್ರಿ. ಅಲ್ಲ ನಾವು ಹೇಳ್ಕೊತೀವಿ, ಮಾಡಿ ನೋಡ್ರಿ. ಸತ್ತಂತಹ ಮನುಷ್ಯ ಸತ್ತು ಹೋದ, ಯಾವ ಗತಿಯಲ್ಲಿ ಹೋದ್ ಗೊತ್ತಾಗ್ಲಿಲ್ಲ. ತಿರೇನ್ಸಿ ಗತಿಗೆ ಹೋದ್ನೋ, ನರಕ್ ಗತಿಗೆ ಹೋದನೋ, ಸ್ವರ್ಗಕ್ಕೆ ಹೋದನೋ, ಮನುಷ್ಯ ಗತಿಯಲ್ಲಿ ಹುಟ್ಟಿದನೋ, ಏನು ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ನಾಲ್ಕು ಗತಿಗಳಲ್ಲಿಯೇ ಯಾವುದಾದ್ರೂ ಒಂದು ಗತಿಯಲ್ಲಿ ಸತ್ತು ಆತ್ಮ ಹೋಗಿದೆ, ಇದು ನಿಶ್ಚಿತ. ಹೋಗುವಾಗ ಹೇಗೆ ಹೋದನು, ಹೇಗೆ ಹೋಗಿದ್ದಾನೆ? ಆಸೆಯನ್ನು ಬಿಟ್ಟು ಹೋದನು, ಆಸೆಯನ್ನು ಹಿಡ್ಕೊಂಡು ಹೋದನು, ಇದು ಮನೆ ಮಂದಿಗೆ ಗೊತ್ತಿರ್ತದೆ. ಯಾವ್ದ್ರೊಳಗೆ ಆಶೆ ಇತ್ತು? ಆಮೇಲೆ ಒಂದು ವೇಳೆ ಅವನು ಎಲ್ಲಾ ತ್ಯಾಗ ಮಾಡುವಂತ ಭಾವನೆಯನ್ನು ಇಟ್ಕೊಂಡು, ಸಲ್ಲೇಖನ ಮರಣ ಮಾಡಿಕೊಳ್ತೇನೆ ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಕೊನೆಯಲ್ಲಿ ಸಲ್ಲೇಖನ ಮರಣವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ, ಹಾಗೇನೆ ಮರಣ ಆಯಿತು, ಆಕಸ್ಮಿಕ ಮರಣ ಆಯಿತು ಅಂತನ್ನುವಾಗ ಆಶೆ ಉಳಿಯಿತು ಅಥವಾ ಆಶಾರಹಿತನಾಗಿ ಸತ್ತನು? ಆಶೆ ಬಿಟ್ಟು ಸತ್ತ. ಸಲ್ಲೇಖನ ಮರಣ ಮಾಡಿಕೊಳ್ತಕ್ಕಂತಹ ವಿಚಾರ ಇದ್ರೂ ಸಾಕು, ಬಿಡುವಂತ ಮನಸ್ಸಿದೆ. ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಪರವಸ್ತುಗಳ ಆಸೆ ಇಲ್ಲ. ಪರವಸ್ತುಗಳ ಆಸೆ ಇಲ್ಲದಿರುವಾಗ ಬಿಡುವಂತಹ ಕಾರ್ಯ ಮಾತ್ರ ಉಳಿದಿರ್ತದೆ, ಆದರೆ ಇನ್ನೂ ಬಿಟ್ಟಿರಲ್ಲ. ಆದರೂ ಆಸೆಗೆ ಮರಣ ಆಗಿದೆ. ಆಶಾರಹಿತನಾಗಿ ಮರಣ ಮಾಡಿಕೊಂಡಿದ್ದಾನೆ ಅಂದಮೇಲೆ ಆಶಾರಹಿತನಾಗಿರ್ತಕ್ಕಂತಹ ಮನುಷ್ಯನ ದೇಹವನ್ನು ಕಾಗೆ ಮುಟ್ತದೆಯೋ ಅಥವಾ ಇಲ್ಲ, ಇದನ್ನು ಹೆಂಗೆ ಜಜ್ಮೆಂಟ್ ಕೊಡ್ತೀರಿ ನೀವು? ಮುಟ್ಟಿತು ಅಂತಂದ್ರೆ ಆಸೆ ಇದ್ದಿರಲಿಲ್ಲ ಅಂತ ಅನ್ನೋದ? ಓಹೋ, ಆಮೇಲೆ ಕಾಗೆಗೆ ಗೊತ್ತು ಆಶಾ ಬಿಟ್ಟಿದ್ನೋ ನಿಲ್ಲೋ? ನಿಮ್ಮ ಮನೆಯವ್ರಿಗೆ ಯಾರಿಗೆ ಗೊತ್ತಿಲ್ಲ ಕಾಗೆಗೆ ಅವಧಿ ಜ್ಞಾನ ಇದೆ? ಕಾಗೆ ನಿಮಗಿಂತ ಜ್ಞಾನಿ ಆಯ್ತಲ್ಲ. ಕಾಗೆಯನ್ನು ಮನೆಯಲ್ಲಿ ನೋಡಕ್ಕೆ ಬಂದಿತ್ತು, ನೋಡ್ಲಿಕ್ಕೆ ಬಂದಿತ್ತೇನು? ಈ ಮನುಷ್ಯನಿಗೆ ಎಷ್ಟು ಆಸೆ ಇದೆ, ಯಾವ್ಯಾವ ಆಸೆಯನ್ನು ಇಟ್ಕೊಂಡಿದ್ದಾನೆ ಅಂತಕ್ಕಂಥ ಕಾಗೆಯನ್ನು ನೋಡ್ಲಿಕ್ಕೆ ಬಂದಿರಲಿಲ್ಲ. ಕಾಗೆ ತಿರ್ಯಂಚ ಪ್ರಾಣಿ, ಸೌಜ್ಞಿ ಪಂಚೇಂದ್ರಿಯ, ಎಂದೂ ಆ ಮನುಷ್ಯನಿಗೆ ಭೇಟಿನೂ ಆಗಿರಲಿಲ್ಲ. ಆಮೇಲೆ ಲೋಭ, ಅದಕ್ಕೆ ಹೆಂಗ್ ಗೊತ್ತಾಯ್ತು? ಅವಧಿ ಜ್ಞಾನ ಇತ್ತೇನ? ಜಾತಿ ಸ್ಮರಣ ಇತ್ತೇನ? ಏನೇನು ಇರಲಿಲ್ಲ ಅಂದ ಮೇಲೆ ಕಾಗೆ ಮುಟ್ಟಿದಾಗ ಆಸೆ ಇರಲಿಲ್ಲ ಅಂತಕ್ಕಂಥ ನಿರ್ಣಯ ತಗೊಳ್ಳೋದು ಮತ್ತು ಸಂತೋಷ ಪಡೋದು, ಇದು ಲೋಕಮೂರ್ತಿಯಲ್ಲಿದೆ, ಧರ್ಮದಲ್ಲಿಲ್ಲ. ತೀರ್ಥಂಕರೇನು ಹೇಳಲಿಲ್ಲ? ಶ್ರಾವಕರು ಕಾಗೆ ಮುಟ್ಟಿದ ನಂತರ ಆ ಮನುಷ್ಯನನ್ನ ಸಂಸ್ಕಾರ ಮಾಡಬೇಕು ಅನ್ನೋದನ್ನ ತೀರ್ಥಂಕರು ಹೇಳಿದ್ರೇನು? ಇಲ್ಲ. ರತ್ನಕರ್ಣಕ ಶ್ರಾವಕಾಚಾರ ಗ್ರಂಥದಲ್ಲಿ ಶ್ರಾವಕ ಧರ್ಮವನ್ನು ಬರೆದಿದ್ದಾರೆ. ಕೊನೆಯಲ್ಲಿ ಮರಣಾನಂತರ ಮನುಷ್ಯನ ಗತಿ ಏನು ಎಲ್ಲವನ್ನ ವಿಚಾರ ಮಾಡಿದ್ದಾರೆ. ಸಲ್ಲೇಖನ ಮರಣದ ಪ್ರಕರಣವೂ ಕೂಡ ಇದೆ. ಮನುಷ್ಯ ಒಂದು ವೇಳೆ ಲೋಭದಿಂದ ಸತ್ತ ಅಂತಂದ್ರೆ ಏನು ಮಾಡಬೇಕು ಅನ್ನುವಂತಹ ವಿಷಯವನ್ನ ಒಂದು ಶ್ಲೋಕದಲ್ಲಿ ಹೇಳಬಹುದಾಗಿತ್ತಲ್ಲ. ಇನ್ನೊಂದು ಶ್ಲೋಕ ಹೆಚ್ಚಾಗ್ತಿತ್ತು, 151 ಆಗ್ತಿದ್ದು. ಹೇಳಿದಾರ? ಇಲ್ಲ. ಸಾಯುವುದಕ್ಕೂ ಆಶೆಗೂ ಕಾಗಿಗೂ ಸಂಬಂಧ ಏನು ಪರಸ್ಪರದಲ್ಲಿ? ಯಾವ ಸಂಬಂಧನೂ ಇಲ್ಲ. ಆದರೆ ಕಾಗೆಗೆ ಮಾತ್ರ ಒಳ್ಳೇದನ್ನಿಸುತ್ತೆ ನೀವೇನ್ ಮಾಡ್ತಾ ಇದ್ದೀರಿ ಅದೆಲ್ಲ, ಯಾಕೆಂದ್ರೆ ಸತ್ತದ ದಿವಸ ಊಟ ಸಿಗ್ತೈತಿ ಅದಕ್ಕೆ. ಕಾಗೆಗೆ ಒಳ್ಳೇದನ್ಸೋದೆ, ಅದಕ್ಕೆ ಸತ್ತದ ದಿವಸ ಊಟ ಸಿಕ್ಕಿತ್ತು ಅಂತಂದ್ರೆ ಒಳ್ಳೇದನ್ಸೋದಲ್ಲ. ಲೋಭ ಪಾಪಕ ಬಾಪ್ ಹೇ, ಪಾಪಗಳು ಎಷ್ಟು? ಐದು ಪ್ರಕಾರದ ಪಾಪಗಳು: ಹಿಂಸೆ, ಅಸತ್ಯ, ಕಳವು, ಕುಶೀಲ ಮತ್ತು ಪರಿಗ್ರಹ. ಇವು ಐದು ಪ್ರಕಾರದ ಪಾಪಗಳಿವೆ ಅಂತ ತೀರ್ಥಂಕರು ಹೇಳಿರೋದು. ಈ ಐದು ಪಾಪಗಳ ಬಾಪ ಯಾರು? ಲೋಭ. ಈ ಐದು ಪಾಪಗಳ ಬಾಪ ಲೋಭ. ಪಾಪದ ಪತ್ನಿ ಯಾರು? ಮಾಯಾ. ಪಾಪದ ಮಕ್ಕಳು ಯಾರು? ಕ್ರೋಧ ಮಾನ. ಆಮೇಲೆ ಆ ಲೋಭದ ಅನ್ಯ ಮೊಮ್ಮಕ್ಕಳು ಯಾರು? ಇವರು ಐದು ಜನ ಮೊಮ್ಮಕ್ಕಳು ಇವರು. ಈ ಐದು ಜನರಿಗೆ ಅಜ್ಜವನು ಲೋಭ. ಲೋಭ ಅಜ್ಜ. ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ. ಇವು ಮೊಮ್ಮಕ್ಕಳು. ಐದು ಜನ ಮೊಮ್ಮಕ್ಕಳು ಹುಟ್ಟಿದ್ರು, ಇನ್ನಾಗ ಅಜ್ಜಾಗ ಮರಣಿಲ್ಲ. ಯಾಕೆ? ಆಶಾ ಬಹಳ ಐತಲ್ಲ, ಇನ್ನ ಒಂದು ಮನಿ ಕಟ್ಟಬೇಕು, ಅದ್ ಮಾಡಬೇಕು, ಏನ್ ಮಾಡಬೇಕು, ಇಷ್ಟು ಗಳಿಸಬೇಕು. ಲೋಭ ಲೋಭ. ಲೋಭಕ್ಕೆ ಬಹಳ ಆಯುಷ್ಯ. ದೀರ್ಘ ಆಯುಷ್ಯ ಯಾರು ಅಂತಂದ್ರೆ ಎಲ್ಲಾ ಕಷಾಯಗಳಲ್ಲಿ ಲೋಭ. ಲೋಭಕ್ಕೆ ಆಯುಷ್ಯ ಬಹಳ. ಗುಣಸ್ಥಾನಗಳಲ್ಲಿ ನೋಡಿ, ಲೋಭ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಇರುತ್ತದೆ? ಒಂದರಿಂದ ಹತ್ತು ಅಂತೆ. ಹತ್ತರ ಮುಂದೆ ಯಾವುದಾದ್ರೂ ಕಷಾಯ ಇದೆ ನೋಡಿ. ಆಯುಷ್ ಯಾರಿಗೆ ಹೆಚ್ಚು? ಲೋಭಕ್ಕೆ ಹೆಚ್ಚು. ಲಾಸ್ಟ್ದಲ್ಲಿ ಮರಣ ಆಗುವುದು ಅಂತಂದ್ರೆ ಯಾವ ಕಷಾಯದ ಮರಣ ಆಗುತ್ತೆ? ಲೋಭ ಕಷಾಯದ ಮರಣ ಕೊನೆಗಾಗ್ತದೆ, ಹತ್ತನೇ ಗುಣಸ್ಥಾನದಲ್ಲಿ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಸಾಯ್ತಾರೆ ಹೇಳ್ರಿ? ಇಲ್ಲ, ಮೊಮ್ಮಕ್ಕಳು ಸಾಯ್ತಾರ. ಪೈಲ ಮೊಮ್ಮಕ್ಕಳು ಸಾಯ್ತಾರ, ಇಂದು ಮಕ್ಕಳು ಸಾಯ್ತಾರ, ಇಂದು ಪತ್ನಿ ಸಾಯ್ತಾಳ, ಲಾಸ್ಟ್ಗೆ ಹೋಗಿ ನೀವು ಸಾಯ್ತಾರ. ಎಲ್ಲ ಉಲ್ಟಾ ಇದೆ ಇಲ್ಲಿ, ಎಲ್ಲ ವಿಪರೀತ ಇದೆ. ಲೋಭಕ್ಕೆ ಕೊನೆಯಲ್ಲಿ ಮರಣ ಆಗುತ್ತೆ, ಲೋಭ ಲಾಸ್ಟ್ಗೆ ಸಾಯ್ತದೆ. ಲೋಭ ಸಾಯಿತು ಅಂತಂದ್ರೆ ಏನು? ಸಾಯಿಸುವಂತದ್ದು ಯಾವುದೂ ಉಳಿಯಲಿಲ್ಲ, ಸಾಯುವಂತವ್ರು ಯಾರು ಉಳಿಯಲಿಲ್ಲ. ಮೊಮ್ಮಕ್ಕಳು ಸತ್ರು ಕೂಡ ಈ ಪರಿವಾರ ಇನ್ನೂ ಜೀವಿತಿದೆ. ನಾಲ್ಕು ಜನರದ್ದು ಕ್ರೋಧ ಇದೆ, ಮಾನ ಇದೆ, ಮಾಯಾ ಇದೆ, ಲೋಭ ಇದೆ. ಯಾವ ರೂಪದಲ್ಲಿದೆ ಅಂತಂದ್ರೆ ಸಂಜ್ವಲನ ರೂಪದಲ್ಲಿದೆ. ಸಂಜ್ವಲನ ರೂಪದಲ್ಲಿದೆ. ನಾಲ್ಕು ಜನರ ಮಕ್ಕಳು ಉಳಿದಿದ್ದಾರೆ, ಮೂರು ಜನ ಇಬ್ಬರು ಮಕ್ಕಳು ಉಳಿದಿದ್ದಾರೆ, ಪತ್ನಿ ಉಳಿದಿದ್ದಾಳೆ, ಆಮೇಲೆ ಬಾಪ ಉಳಿದಿದ್ದಾನೆ. ಈ ಎಲ್ಲಾ ಬಳಗ ಬೆಳೆಯಬೇಕು ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಬೆಳೆಯಬೇಕು ಅಂತಂದ್ರೆ ಮೊದಲು ಯಾರು ಬೇಕು? ಅಜ್ಜ ಬೇಕು ಮೊದಲು. ಅಜ್ಜ ಇಲ್ದಿದ್ರೆ ಎಲ್ಲಿ ಮಕ್ಕಳು? ಅಜ್ಜ ಇಲ್ದಿದ್ರೆ ಆಯುರ ಎಲ್ಲಿಕ್ಕಿ? ಅಜ್ಜ ಅಜ್ಜನ ಹುಡುಕಾಡ್ಕೋತ ಹೋಗಿದ್ದಲ್ಲ ಆಯಿಗೆ. ಆಯಿನ ಹುಡುಕಿ ಯಾರು ತಂದಿದ್ರು? ಅಜ್ಜ. ಅಜ್ಜ ಎಲ್ಲರಿಗೂ ಮೂಲ. ಅದಕ್ಕಾಗಿ ಹಿಂದಿಯಲ್ಲಿ ಏನು ಹೇಳಿದ್ರು? ಲೋಭ ಪಾಪಕ ಬಾಪ ಬಖಾನೋ. ಲೋಭ ಎಲ್ಲ ಪಾಪಗಳ ಎಲ್ಲ ಮಕ್ಕಳ ಎಲ್ಲ ಮೊಮ್ಮಕ್ಕಳ ತಂದೆ. ಇನ್ನು ಅಜ್ಜ ಅನ್ಕೋತ್ಕೊಂಡ್ರಿ ನಡೆದಿದ್ದೆ. ಮೊದಲು ಲೋಭ ಹುಟ್ಟುಕೊಳ್ಳುತ್ತೆ ಮನುಷ್ಯನಲ್ಲಿ. ಲೋಭ ಹುಟ್ಟಿಕೊಳ್ಳದೆ ಯಾವುದೇ ಪ್ರಕಾರದ ಪಾಪ, ಯಾವುದೇ ಪ್ರಕಾರದ ಕ್ರೋಧ, ಯಾವುದೇ ಪ್ರಕಾರದ ಅಹಂಕಾರ, ಘಮಂಡ, ಗರ್ವ, ಯಾವುದೇ ಪ್ರಕಾರದ ಛಲ ಕಪಟದ ಪರಿಣಾಮಗಳು ಆತ್ಮನಲ್ಲಿ ಉಂಟಾಗುವುದೇ ಇಲ್ಲ. ಮೊದಲು ಲೋಭ ಹುಟ್ಟಿಕೊಳ್ಳುತ್ತೆ, ಲೋಭದಿಂದ ಎಲ್ಲ ಈ ಕಷಾಯಗಳು ಹುಟ್ಟಿಕೊಳ್ತವೆ. ಎಷ್ಟು ಕಷಾಯಗಳಿವೆಯಲ್ಲ, ಲೋಭದ ಆಧಾರದಿಂದ ಇವೆ. ಲೋಭ ಎಲ್ಲಕ್ಕೂ ಮೂಲ. ಮೊದಲು ಲೋಭ ಹುಟ್ಟಿಕೊಂತು, ನಂತರ ಯಾವುದು ಹುಟ್ಟಿಕೊಂಡಿತು? ಮಾಯಾ. ನಂತರ ಮಾನು ಹುಟ್ಟಿಕೊಂಡಿತು. ಮಾನು ಹುಟ್ಟಿಕೊಂಡಿತು ಯಾಕೆ ಹುಟ್ಟಿಕೊಂಡಿತು? ಲೋಭ ಗಳಿಸಿಟ್ಟ. ಲೋಭ ಗಳಿಸಿತು. ಪರವಸ್ತುವನ್ನು ಗಳಿಸುವಾಗ ಮಾಯಾಚಾರಿಯಿಂದಲೇ ಗಳಿಸಿಟ್ಟಿತು. ಆಮೇಲೆ ಗಳಿಸಿಟ್ಟಿದ್ದನ್ನ ಕಣ್ಣಿನಿಂದ ನೋಡಿ ಅಹಂಕಾರ ಬಂತು. ನಂತರ ಮಾನ ಉದಯ ಆಯಿತು. ಮಾನ ಉದಯಿಸಿದ ನಂತರ ಅದಕ್ಕೆ ಯಾರಾದರೂ ಕೈ ಹಚ್ಚಿದ್ರು ಅಂತಂದ್ರೆ ಗಳಿಸಿಟ್ಟದ್ದಕ್ಕೆ ಏನ್ ಬರ್ತೈತಿ ಆಮೇಲೆ? ಹಾ, ಬೇರೆಯವರು ಸ್ಪರ್ಶ ಮಾಡಿದಾಗ ಎರಡನೇ ಮಗ ಹುಟ್ಟತಾನೆ. ಗಳಿಸುವಾಗ, ಗಳಿಸಿ ಇಡುವಾಗ ಒಂದನೇ ನಂಬರ್ದು ಮಗ ಹುಟ್ಟಿರ್ತಾನೆ ಮಾನ. ನಂತರ ಎರಡನೇ ಮಗ ಹುಟ್ಟತಾನೆ. ಆಮೇಲೆ ಇವು ನಾಲ್ಕು ಹುಟ್ಟಿದ ನಂತರ ಮೊಮ್ಮಕ್ಕಳು ಹುಟ್ಟೋದು ಶುರು ಆಗ್ತಾರೆ. ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ, ಇವು ಪಂಚಪಾಪಗಳು. ಪಂಚಪಾಪಗಳು ಬದುಕಿನಲ್ಲಿ ಜನ್ಮ ತಾಳಬೇಕು ಅಂತಂದರೆ ಆ ಒಂದು ಹಿನ್ನೆಲೆಯಲ್ಲಿ ನಾಲ್ಕು ಕಷಾಯಗಳು ಕಾರ್ಯಶೀಲವಾಗಿರಬೇಕು. ನಾಲ್ಕು ಕಷಾಯಗಳಿಲ್ಲದೆ ಪಂಚಪಾಪಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಹಿಂಸೆ ಮಾಡುವಾಗ ಪರಿವಾರ ಸಮೇತ ಬಂದು ಇಬ್ಬರು ಮಕ್ಕಳು, ತಂದೆ ತಾಯಿ, ನಾಲ್ಕೂ ಜನ ಬಂದು ಹಿಂಸೆಯನ್ನ ಮಾಡ್ತಾರೆ. ಹೇಗೆ ಅಂತ ನೋಡಿ. ಮನುಷ್ಯನನ್ನ ಬಡಿದಿದೆ, ಹೊಡೆದಿದೆ, ಬಡಿಯುವುದಿದೆ, ಹೊಡೆಯುವುದಿದೆ. ಮೊದಲು ಏನು ಉತ್ಪನ್ನ ಆಗಬೇಕು? ಸಿಟ್ಟು. ಸಿಟ್ಟಿಲ್ಲದೆ ಯಾರೂ ಬಡಿಯಲಿಕ್ಕೆ ಹೋಗಲ್ಲ. ಮೊದಲು ಸಿಟ್ಟು ಬಂದಿರುತ್ತೆ. ಬಡಿಯುವಂತ ಪ್ರಸಂಗ ಯಾಕೆ ಬಂತು? ಈ ವಸ್ತುವಿಗೆ ಕೈ ಹಚ್ಚಿದಾನೆ, ಸ್ಪರ್ಶ ಮಾಡಿದಾನೆ, ತಗೊಂಡು ಹೋಗಬೇಕಂತಿದ್ದನೇನು, ಸಿಟ್ಟು ಬಂದಿದೆ. ಕೈ ಹಚ್ಚಿದಾನೆ ಅಂದಮೇಲೆ ಏನು ಭರೋಸೆ, ಏನು ವಿಶ್ವಾಸ? ಬಹುಶಃ ಚೋರಿ ಮಾಡಲಿಕ್ಕೆ ಬಂದಿರಬಹುದು, ಸಿಟ್ಟು ಬರುತ್ತೆ. ಲೋಭ ನಿಂತುಕೊಂಡಿರುತ್ತೆ, ಸಿಟ್ಟು ಬಂದಿರ್ತದೆ. ಸಣ್ಣ ಮಗನ ಮೊದಲು ಕಳಿಸ್ತದೆ ಯಾವುದು? ಲೋಭ. ಹೋಗು, ಅರೆ ಆದ ಯಾರೋ ಏನು ಮುಟ್ತಾ ಇದ್ದಾರೆ ಅಂತ ನೋಡು, ಸ್ವಲ್ಪ ನೋಡ್ಕೊಂಡು ಬಾ. ಹೌದೌದು, ಈ ನೀವು ಗಳಿಸಿಟ್ಟು ಇಟ್ಟದ್ದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಹೊಂಟಿದ್ರು ಅಂತೇಳಿ ಹೇಳ್ಬಿಡ್ತ ಅಂತಂದ್ರೆ ಆಯ್ತಲ್ಲ. ಹಾ, ಆಮೇಲೆ ನೀವು ಸುಮ್ಮನೆ ಯಾಕಿದ್ದೆ ಅಂತೇಳಿ ಅಂದ್ರೆ ಆಯ್ತಲ್ಲ. ಮಗ ಏನ್ ಮಾಡ್ತಾನು? ಸಿಟ್ಟು ಮಾಡ್ತಾನು. ಎರಡನೇ ಮಗ ಸಿಟ್ಟು ಮಾಡ್ತಾನು. ಒಂದೇ ಮಗ, ಅಹಂಕಾರ, ಗರ್ವ. ಒಂದೇ ಮಗ ಏನಂತಾನು ಅಂತಂದ್ರೆ, ನೀ ತಗೊಂಡು ಹೋಗು, ನಾ ಪೈಲ್ವಾನಿದ್ದೇನೆ, ನೀ ತಗೊಂಡು ಹೋಗಿ ನೋಡು, ನೀ ಹೋಗೋದಷ್ಟೇ ಬೇಕು, ನಾ ಏನ್ ಮಾಡ್ತೇನೆ ಗೊತ್ತು, ನಾ ಅಂದ್ರೆ ಏನು ಗೊತ್ತು. ಎರಡನೇ ಮಗ ಹೀಗಂತಾನೆ, ಆಮೇಲೆ ಆ ಎರಡನೇ ಮಗನಿಗೂ ಆ ಕಾರ್ಯ ಆಗಲಿಲ್ಲ ಅಂತಂದ್ರೆ, ಆಮೇಲೆ ಮಾಯಾದೇವಿ ಏನ್ ಮಾಡ್ತಾಳೆ ಅಂತಂದ್ರೆ, ಹಂಗ ಕೇಳಲ್ ಗಪ್ಪಿರ್ನಿ, ಹಂಗ ಸಿಟ್ಟು ಮಾಡ್ರ, ನೀ ಹಂಗ ಪೈಲ್ವಾನಿಕೆ ತೋರಿಸಿ ಅಂತಂದ್ರ ಹಂಗ ನಿನ್ಗ ಯಾರು ಹಣ್ಯಂಗಿಲ್ಲ, ನಾ ಮಾಡ್ತೇನೆ ಗಪ್ಪಿರ್ನಿ. ಸ್ತ್ರೀ ವೇಷದಲ್ಲಿ, ಸ್ತ್ರೀ ಪರ್ಯಾಯದಲ್ಲಿ ಯಾವ ಕಷಾಯ ಪ್ರಧಾನ? ಮಾಯಾದೇವಿ ಸಾರ್ಥಕ ನಾಮ ಇದೆ, ಸಾರ್ಥಕ ಹೆಸರು. ಆಮೇಲೆ ಆಕೇನು ಅಂತಾಳಂತಂದ್ರೆ, ನೇರವಾಗಿ ಎಲ್ಲಿ ತಗೊಂಡು ಹೋಗಿ ಮುಚ್ಚಿಟ್ಟಿದ್ನೋ ಅದನ್ನು ಹೇಳಿ ಕೇಳಿ ತಗೊಂಡು ಬರಲಿಲ್ಲ. ನೇರವಾಗಿ ಹೋದ್ರೆ ಸಾಯು ಪ್ರಸಂಗಿದೆ. ಛಲ ಕಪಟಗಳ ಪರಿಣಾಮಗಳಿಂದ ತುಂಬಿ ರಾತ್ರಿಗೆ ಹೋಗಿ ವೇಷ ಚೇಂಜ್ ಮಾಡಿಕೊಂಡು ಆ ವಸ್ತುವನ್ನ ಎತ್ಕೊಂಡು ತನ್ನ ಮನೆಗೆ ಬಂದಿರೋದು. ತನ್ನ ವಸ್ತು ತನ್ನ ಮನೆಗೆ ಬಂತು. ಲೋಭಕ್ಕೆ ಏನನ್ನಿಸಿತು? ಬಹಳ ಸಮಾಧಾನ ಅನ್ನಿಸಿತು. ಹೋದ ವಸ್ತು ಬಂತಲ್ಲ, ಮಕ್ಕಳಿಗೆ ತರಲಿಕ್ಕೆ ಆಗಲಿಲ್ಲ, ಮಾಯಾದೇವಿ ತಂದಳಲ್ಲ, ಅಜ್ಜಿ ಬಹಳ ಹುಷಾರಿದಾಳಕ್ಕೆ, ಅಜ್ಜನಕ್ಕಿಂತ ಅಜ್ಜಿ ಮ್ಯಾಗಿನ ಹಾಕಿದಾಳೆ. ಅಜ್ಜಿ ಹುಷಾರ, ಅಜ್ಜ ಅಂತಾನೆ ಬಹಳ ಸಂತೋಷದ ವಿಷಯ, ಬಹಳ ಸಂತೋಷ. ತಗೊಂಡು ಹೋಗಿದ್ನಲ್ಲ, ಮತ್ತೊಂದು ನಾಲ್ಕು ತರಬಾರ್ದು, ಕಪ್ಕೊಂಡ್ರಿ ನೀವು, ಎಲ್ಲಾನು ತಗೊಂಡ್ ಬರ್ತೇನೆ ನಾಳೆ. ಆ ವಸ್ತುವನ್ನು ಅಷ್ಟೇ ತಂದು ಕೊಟ್ಟದ್ದು, ಎಷ್ಟು ಹೋಗಿತ್ತೋ ಅಷ್ಟು ವಾಪಸ್ ತಂದು ಕೊಟ್ಟ ನಂತರ ಅಜ್ಜ ಏನ್ ಹೇಳ್ತಾನೆ, ಇಷ್ಟ ತಂದಿನಿ, ಅಲ್ಲಿ ಎಷ್ಟಿದ್ದು? ಅಲ್ಲಿ ಅವರು ಇದ್ದವಾ, ಅವ ಯಾತಕ್ಕೆ ತೋರುದ, ನಮ್ಮ ಎಷ್ಟು ತಗೊಂಡು ಹೋಗಿದ್ರು ಅಷ್ಟು ನಾ ತಗೊಂಡು ಬಂದ್, ಎಷ್ಟು ಹುಚ್ಚಿ ಇದ್ದೀನಿ, ಹಿಂಗೆಲ್ಲ ತ್ರಾಸ ಕೊಟ್ಟಿದ, ಮತ್ತೆ ಇದನ್ನ ವಿಚಾರ ಮಾಡೋದಿಲ್ಲ. ಆಯ್ತಾಯ್ತು, ನೀವು ಹೇಳಿದ್ರೆ ಎಲ್ಲ ನೀವು ಹೇಳ್ದಂಗ ಆಗ್ತೈತಿ, ಗಬ್ಕೊಂಡ್ರಿ ನೀವು, ಇಷ್ಟು ತಗೋರ್ಲಿ, ಸಾಕುತ್ತ, ಸಮಾಧಾನ ಇರ್ರಿ. ಮಾಯಾ ಏನಂತದೆ? ಅಜ್ಜ ಹೇಳಿದಂಗ ಮಾಯಾ ಕೇಳ್ತು. ಒಂದೊಂದು ಒಂದೊಂದು ಒಂದೊಂದ ವಸ್ತುಗಳನ್ನು ದೋಚಿಕೊಂಡು ಬಂದು ಕೂಡ ಹಾಕಲಿಕ್ಕೆ ಅಜ್ಜನ ಪ್ರೇರಣೆಯಿಂದ ಆಯಿ ಎಲ್ಲ ವಸ್ತುಗಳನ್ನು ತಂದುಕೊಡಕ್ ಶುರು ಮಾಡ್ತಾನೆ. ನೋಡಿ ಇದು ಪರಿವಾರ ಹೇಗಿದೆ. ಇಂಥ ಪರಿವಾರದ ಮಧ್ಯದಲ್ಲಿ ನಾವೆಲ್ಲರೂ ಇದ್ದೇವೆ. ಕಷಾಯ ಯಾರ ಆತ್ಮನಲ್ಲಿಲ್ಲ? ಕ್ರೋಧ, ಮಾನ, ಮಾಯಾ, ಲೋಭ ಯಾವ ಜೀವಿಗಳಲ್ಲಿಲ್ಲ? ಶರೀರಧಾರಿ ಎಲ್ಲಾ ಜೀವಿಗಳಲ್ಲೂ ಕಷಾಯ ಇದೆ, ಭಗವಂತರನ್ನು ಬಿಟ್ಟು ಇನ್ಯಾರು ಉಳಿದ್ರು? ಭಗವಂತರನ್ನ ಇಬ್ಬರು ಮುನಿಗಳನ್ನು ಬಿಟ್ಟು, ಒಬ್ಬರು ಮುನಿಗಳನ್ನು ಅಂತ ಹೇಳಬಹುದು. ಹನ್ನೆರಡನೇ ಗುಣಸ್ಥಾನದ ಒಬ್ಬರು ಮುನಿಗಳನ್ನ ಕೇವಲ ಭಗವಂತರನ್ನ, ಅರಿಹಂತ ಪರಮೇಷ್ಠಿಗಳನ್ನ, ಹದಿಮೂರನೇ ಗುಣಸ್ಥಾನದ ಅರ್ಹಂತ ಪರಮೇಷ್ಠಿ, ಹದಿನಾಲ್ಕನೇ ಗುಣಸ್ಥಾನದ ಅರ್ಹಂತ ಪರಮೇಷ್ಠಿ, ಹನ್ನೆರಡನೇ ಗುಣಸ್ಥಾನದ ಮುನಿಗಳನ್ನ ಬಿಟ್ರೆ ಇನ್ನು ಯಾರಿದ್ದಾರೆ ಕಷಾಯದಿಂದ ರಹಿತ? ಹನ್ನೊಂದನೇ ಗುಣಸ್ಥಾನದಲ್ಲಿ ಕಷಾಯ ಇಲ್ಲ ಅಂತ ಅನ್ಬಹುದು ನೀವು, ಆದರೆ ಹನ್ನೊಂದನೇ ಗುಣಸ್ಥಾನದಲ್ಲಿ ಕಷಾಯ ವ್ಯಕ್ತವಾಗಿಲ್ಲ, ಉದಯದಲ್ಲಿಲ್ಲ, ಉದಯಾಭಿವ್ಯಕ್ತಿ ಇಲ್ಲ. ಆದರೆ ಒಳಗಡೆಗಿದವಲ್ಲ, ಸತ್ವದಲ್ಲಿ, ಹೊಟ್ಟೆಯಲ್ಲಿ, ಹೊಟ್ಟೆಯೊಳಗೆ ಕಷಾಯ ಇದೆ. ಯಾವಾಗ ಕಾರ್ಯನ ಹೇಳಕ್ಕಾಗಲ್ಲ, ಒಳಗ ಪಿತ್ ಇದೆ. ಯಾವಾಗ ಕಾರ್ಯಕ್ಕೆ ಬಂದೋತು ಹೇಳಕ್ಕಾಗಲ್ಲ. ಹೇಳಕ್ಕೇನಾಗಲ್ಲ, ಅಂತರ ಮುಹೂರ್ತದ ನಂತರ ನಿಯಮದಿಂದ ಕಾರೋದೇ ಇದೆ. ಹನ್ನೊಂದನೇ ಗುಣಸ್ಥಾನಕ್ಕೆ ಹೋದಾಗ ನಾವು ಎಷ್ಟು ಸಮಯ ಇರ್ತೀವಿ ಅಲ್ಲಿ? ಅಂತರ ಮುಹೂರ್ತ. ಅಂತರ ಮುಹೂರ್ತದವರೆಗೆ ನಾವು ಶಾಂತಾಗಿ ಉಳಿಬಹುದಷ್ಟೇ. ಆದರೆ ನಾವು ರೋಗಿ ಇದ್ದೇವೆ, ಪಿತ್ತದ ರೋಗ ಹೆಚ್ಚಾಗಿದೆ. ಈ ಪಿತ್ತ ರೋಗವನ್ನು ಶಾಂತ ಮಾಡಬೇಕು ಅಂತಂದ್ರೆ ಹನ್ನೊಂದನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಹೋದದ್ದಾಯಿತು, ಶಾಂತಿ ಪಡ್ಕೊಳ್ಳಿಕ್ಕೆ ಹೋದದ್ದಾಯಿತು, ಆದರೆ ಪಿತ್ತ ಕ್ಷಯ ಆಗಲಿಲ್ಲ. ಪಿತ್ತವನ್ನ ದಬಾಯಿಸಿ ಇಡತಕ್ಕಂತ ಔಷಧಿಯನ್ನು ತಕ್ಕೊಂಡಿವೆ ಅಷ್ಟೇ. ಅಂತರ ಮುಹೂರ್ತದವರೆಗೆ ಪಿತ್ತ ಶಮನ ಆಯಿತು. ಪಿತ್ತ ಕ್ಷಯ ಆಗಬೇಕು, ಒಳಗಿನ ಪಿತ್ತೆಲ್ಲ ಕರಿಗೆ ನೀರಾಗಬೇಕು, ಅದು ಹೊರಟು ಹೋಗಬೇಕು. ಇಲ್ಲ ಅಂತಂದ್ರೆ ಕಾರಿ ಔಷಧಿಯನ್ನು ಎಂಥ ತಗೋಬೇಕು ಅಂತಂದ್ರೆ ಕಾರಬೇಕು. ಮತ್ತೆ ಔಷಧಿ ತಗೊಳ್ದಿದ್ರು ಕಾರಿಗೆ ಬಂದೇ ಬರ್ತದೆ, ಔಷಧಿ ತಗೊಳ್ದೇನೆ ಕಾರಿಗೆ ಬರ್ತದೆ. ಹನ್ನೊಂದನೇ ಗುಣಸ್ಥಾನದಿಂದ ಹತ್ತಕ್ಕೆ ಜೀವ ಬಂತು ಅಂತಂದ್ರೆ ಕಾರಿ ಬಿಟ್ಟು, ಎಷ್ಟು ಕಾರಿತು? ಸ್ವಲ್ಪ ಬಿತ್ತು. ಯಾವುದು ಬಿತ್ತು ಹೊರಗ? ಅಜ್ಜ ಪೈಲಿ ಹೊರಗೆ ಬಂದ ಪಿತ್ತದ ಅಜ್ಜ. ಲೋಭ, ಮೊದಲು ಲೋಭ ಉದಯದಲ್ಲಿ ಬರುತ್ತೆ. ಒಂಬತ್ತನೇ ಗುಣಸ್ಥಾನಕ್ಕೆ ಬರ್ತೀವಿ ಅಂತಂದ್ರೆ ಇನ್ಯಾವುದು ಉದಯದಲ್ಲಿ ಬರ್ತದೆ? ಆಯಿ ಮೊಮ್ಮಕ್ಕಳು ಎಲ್ಲರೂ ಒಮ್ಮೆ ಬರ್ತಾರ ಅವರು. ಆಯಿ ಮತ್ ಮಕ್ಕಳು, ಹಾ ಇಬ್ರು ಬರ್ತಾರೆ. ಮೊಮ್ಮಕ್ಕಳು ಅಂದ್ರೆ ಮಕ್ಕಳು, ಮಕ್ಕಳು ಬರ್ತಾರೆ. ಆಯಿ ಮಕ್ಕಳು ಮೂರು ಮಂದಿ ಒಮ್ಮೆ ಬರ್ತಾರೆ ಹೊರಗೆ. ಎಲ್ಲರೂ ಬಂದ್ರಲ್ಲ, ಮತ್ತೆ ಜೀವಿತ ಆದ್ರು, ಮತ್ತೆ ಸಂಸಾರ ನಡೆಯಿತು, ಸಂಸಾರಕ್ಕೆ ಇಳಿದ್ರು, ಮತ್ತೆ ಪರಿವಾರ ಆಯಿತು. ಈ ಪರಿವಾರವನ್ನ ಅಂತರ್ ಮುಹೂರ್ತದವರೆಗೆ ಬಂಧನದಲ್ಲಿ ಜೈಲದಲ್ಲಿ ಇಟ್ಟದ್ದಾಗಿತ್ತು. ಆದ್ರೆ ಜೈಲದಿಂದ ಮತ್ತೆ ಹೊರಗೆ ಬಂದ್ರಲ್ಲ, ಇನ್ನು ಮತ್ತೆ ಸಂಸಾರವನ್ನು ನಡೆಸೋರು ಇವರು. ಈ ಕಷಾಯಗಳ ಸಂಸಾರ ನಡೆಯುವಾಗ, ಕಷಾಯಗಳ ಸಂಸಾರ ನಡೆಯುವಾಗ ಆತ್ಮ ಯಾವಾಗಲೂ ದುಃಖಿ ಇರ್ತಾನೆ. ಆದರೆ ಕಷಾಯ ಪರಿಣಾಮಗಳು ಸುಖವನ್ನ ಅನುಭವಿಸ್ತಿರ್ತವೆ. ಯಾಕೆಂತಂದ್ರೆ ಇಂದ್ರಿಯ ವಿಷಯಗಳಲ್ಲಿ ಪ್ರವೃತ್ತಿ ಆಗುತ್ತೆ ಕೆಳಗಡೆಗೆ ಬಂದ ನಂತರ. ಯಾವ ಗುಣಸ್ಥಾನದಿಂದ ಕೆಳಗಿಳಿದ ನಂತರ? ಆರರಿಂದ ಕೆಳಗಿಳಿಯಿತು ಅಂತಂದ್ರೆ ಇಂದ್ರಿಯ ವಿಷಯಗಳನ್ನ ಸಂಗ್ರಹ ಮಾಡತಕ್ಕಂತಹ ಬುದ್ಧಿ ಬಂತು. ಪ್ರತ್ಯಾಖ್ಯಾನ ವರ್ಣಿ ಕಷಾಯಕ್ಕೆ ಸರ್ವಘಾತಿ ಕಷಾಯ ಅಂತ ಹೇಳಿರೋದು. ಸರ್ವಘಾತಿ ಕಷಾಯ ಉದಯದಲ್ಲಿ ಬಂತು ಅಂತಂದ್ರೆ ಮನುಷ್ಯ ಎಲ್ಲಾ ಪರಿಗ್ರಹ ಬೇಕು ಅನ್ನುವಂಥದ್ದನ್ನ ಅನ್ನದಿದ್ರೂ ಕೂಡ ನನಗೆ ಸ್ವಲ್ಪ ಆದರೂ ಬೇಕು ಅನ್ನುವಂತ ಭಾವನೆ ಬಂದೇ ಬರುತ್ತೆ, ವಿಷಯ ಗ್ರಹಣ ಆಗೇ ಆಗುತ್ತೆ. ಆಗಬೇಕಂತೇನು ನಿಯಮಿಲ್ಲ, ಆಗಬಹುದು. ಆದರೆ ಯಾವಾಗ ವಿಷಯ ವಸ್ತುಗಳ ಕಡೆಗೆ ಲಕ್ಷ್ಯ, ವಿಷಯ ವಸ್ತುಗಳನ್ನು ಗ್ರಹಣ ಮಾಡತಕ್ಕಂತಹ ಬುದ್ಧಿ ಯಾವಾಗ ಬರ್ತದೆ ಅಂತಂದ್ರೆ ಐದನೇ ಗುಣಸ್ಥಾನಕ್ಕೆ ಬಂದಾಗ. ಏಕದೇಶ ವಸ್ತುಗಳ ಗ್ರಹಣ ಭಾವ ಆಗಿಬಿಡುತ್ತೆ. ಇನ್ನು ಗ್ರಹಣ ಮಾಡದೇನೂ ಇರಬಹುದು, ಮಾಡಲೂಬಹುದು, ಮಾಡದೇನೂ ಇರಬಹುದು, ಆ ವಿಷಯ ಮಾತು ಬೇರೆ ಇದೆ. ಆದರೆ ವಿಷಯಗಳಲ್ಲಿ ಮನಸ್ಸು ತೊಡಗಬೇಕು ಅಂತಂದ್ರೆ ಐದನೇ ಗುಣಸ್ಥಾನಕ್ಕೆ ಬರಬೇಕು. ಆರನೇ ಗುಣಸ್ಥಾನಗಳಲ್ಲಿ, ಆರನೇ ಏಳನೇ ಮೇಲಿನ ಗುಣಸ್ಥಾನಗಳಲ್ಲಿ ಇರುವಾಗ ನಮಗೆ ವಿಷಯ ಕಷಾಯಗಳ ಅಪೇಕ್ಷೆ ಆಗುವುದೇ ಇಲ್ಲ. ಇನ್ನೊಂದು ಗುಣಸ್ಥಾನವನ್ನ ಕೆಳಗಿಳಿಯಿತು ಅಂತಂದ್ರೆ ನನಗೆ ಏಕ ದೇಶ ಬೇಡ, ನನಗೆ ಅಲ್ಪ ಸ್ವಲ್ಪ ಬೇಡ, ನನಗೆ ಎಲ್ಲಾನೂ ಬೇಕು ಅಂತ ಹೇಳ್ತಾನೆ. ಯಾವ ಗುಣಸ್ಥಾನಕ್ಕೆ ಇಳಿದಾಗ? ನಾಲ್ಕನೇ ಗುಣಸ್ಥಾನಕ್ಕೆ ಇಳಿದು ಬಂದಾಗ. ಸಮ್ಯಕ್ ದೃಷ್ಟಿ ಇದ್ದಾನೆ, ಆದರೂ ಹತ್ತು ಪರಿಗ್ರಹಗಳಲ್ಲಿ ವಿಷಯ ಪ್ರವೃತ್ತಿ, ವಿಷಯ ಪ್ರವೃತ್ತಿ ಆಗುವಂತಹ ಪರಿಣಾಮಗಳು ಆ ನಾಲ್ಕನೇ ಗುಣಸ್ಥಾನದಲ್ಲಿ ಆಗೇ ಆಗ್ತವೆ. ಇನ್ನೊಂದು ಗುಣಸ್ಥಾನವನ್ನು ಕೆಳಗಿಳಿದ ಅಂತಂದ್ರೆ ಧರ್ಮವನ್ನೇ ಕೈ ಬಿಟ್ಬಿಡ್ತಾನೆ. ಧರ್ಮ ಆತ್ಮ ಸುಖಕ್ಕೆ ಕಾರಣವಾಗಿರತಕ್ಕಂತಹ ಒಂದು ಮಾಧ್ಯಮ ಇತ್ತು, ರತ್ನ ಇತ್ತು, ಅದರ ಜೊತೆಯಲ್ಲಿ ಸಮ್ಯಕ್ ಜ್ಞಾನ ಇತ್ತು, ಸಮ್ಯಕ್ ದರ್ಶನ ಇತ್ತು. ಆದರೆ ಸಮ್ಯಕ್ ದರ್ಶನ ಜ್ಞಾನವನ್ನು ಕಡೆಗಾಣಿಸಿ ಕೆಳಗೆ ಬರಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಎರಡರ ಅಪೇಕ್ಷೆ ಉಳಿಯಬೇಕು. ನೋಡಿ, ನಾಲ್ಕರಿಂದ ಮೂರನೇ ಗುಣಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಧರ್ಮವನ್ನು ಅಪೇಕ್ಷೆ ಪಡಬೇಕು, ವಿಷಯ ಕಷಾಯಗಳನ್ನು ಅಪೇಕ್ಷೆ ಪಡಬೇಕು, ಅಷ್ಟೇ ಅಲ್ಲ ಅನಾಯತನಗಳನ್ನೂ ಕೂಡ ಅಪೇಕ್ಷೆ ಪಡಬೇಕು. ಒಂದು ಕಡೆಗೆ ಅನಾಯತನಗಳ ಅಪೇಕ್ಷೆ, ಇನ್ನೊಂದು ಕಡೆಗೆ ಆಯತನಗಳ ಅಪೇಕ್ಷೆ. ಈ ತರದ ಪರಿಣಾಮಗಳು ಮಿಶ್ರ ಪರಿಣಾಮಗಳು ಅಂತ ಹೇಳಿದ್ದಾರೆ. ಇಂಥ ಪರಿಣಾಮಗಳಿಗೆ ಮಿಶ್ರ ಪರಿಣಾಮ ಅಂತ ಹೇಳಿದ್ದಾರೆ. ಈ ಪರಿಣಾಮಗಳ ಕಾಲ ಕೇವಲ ಅಂತರ್ಮುಹೂರ್ತ, ಹೆಚ್ಚಿಲ್ಲ. ಮೂರನೇ ಗುಣಸ್ಥಾನದಲ್ಲಿ ನಾವು ಇರಬೇಕು ಅಂತಂದ್ರೆ ವರ್ಷಗಟ್ಟಲೆ ಇಡಕ್ಕೆ ಸಾಧ್ಯವಿಲ್ಲ, ಜೀವನವಿಡೀ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಎಷ್ಟಿರಬಹುದು ಅಂತಂದ್ರೆ ಅಂತರ್ಮುಹೂರ್ತ ಕಾಲದವರೆಗೆ ಮೂರನೇ ಗುಣಸ್ಥಾನದಲ್ಲಿ ಇರಬಹುದು. ಈ ಗುಣಸ್ಥಾನದಲ್ಲಿದ್ದಾಗ ನಮ್ಮ ಪರಿಣಾಮಗಳು ಮಿಶ್ರ, ಅನಾಯತನಗಳಲ್ಲೂ ಕೂಡ ಉಪಾದೇಯ ಬುದ್ಧಿ, ಆಯತನಗಳಲ್ಲೂ ಕೂಡ ಉಪಾದೇಯ ಬುದ್ಧಿ, ಇದೂ ಬೇಕು ಅದೂ ಬೇಕು. ಇದೇನಾಯ್ತು? ಮಿಶ್ರ ಆಯ್ತು. ಯಾವ ತರ ಮಿಶ್ರ? ಹಾಲಿನಲ್ಲಿ ಮಜ್ಜಿಗೆಯನ್ನ ಕೂಡಿಸಿದಂತೆ ಸರ್ವಜ್ಞ. ಹಾಲಿನಲ್ಲಿ ಮಜ್ಜಿಗೆಯನ್ನ ಕೂಡಿಸಿದ ನಂತರ ಅದು ಹೇಗೆ ಅನಿಸ್ತದೆ? ಮೊಸರುದ ಹಾಗೆ ಅನಿಸ್ತದೆ? ಏನು ಅದು? ಮೊಸರುನೂ ಅಲ್ಲ. ಹಾಲಿನಾಗೆ ಅನಿಸ್ತದೇನು? ಹಾಲುನೂ ಅಲ್ಲ. ಒಂದು ಲೀಟರ್ ಹಾಲು ತಗೋದು, ಒಂದು ಕಪ್ ಮಜ್ಜಿಗೆ ಕೂಡಿಸಿಬಿಡೋದು, ಕಲಿಸಿಬಿಡೋದು ಅದನ್ನ, ಮತ್ತು ಕುಡಿಯುವಾಗ ಅದರ ರುಚಿಯನ್ನು ನೋಡೋದು. ಯಾವ ತರ ಅನಿಸುತ್ತೆ? ಮೊಸರಿನ ಹಾಗೆ. ಮೊಸರು ಇನ್ನೂ ಒಳ್ಳೆಯದು. ಮಜ್ಜಿಗೆ, ಮಜ್ಜಿಗೆನೂ ಒಳ್ಳೆಯದು. ಆದರೆ ಹಾಲಿನಲ್ಲಿ ಡೈರೆಕ್ಟ್ ಮಜ್ಜಿಗೆಯನ್ನು ಕೂಡಿಸಿದ ನಂತರ ತತ್ಕಾಲ ನೋಡ್ರಿ ಹೇಗೆ ಅನಿಸ್ತದೆ ಅದು? ಬಹಳ ಸಮಯ ಕಳೀತು ಅಂತಂದ್ರೆ ಮೊಸರು ಆಗಬಹುದು. ಮಜ್ಜಿಗೆಯನ್ನು ಕೂಡಿಸಿದೀರಿ ಅಂದಮೇಲೆ ಬಹಳ ಸಮಯ ಕಳೀತು ಅಂತಂದ್ರೆ ಮೊಸರು ಆಗಬಹುದು. ಮೊಸರಾದ ನಂತರ ಮಜ್ಜಿಗೆನೂ ಸಿಗಬಹುದು. ಆದರೆ ತಾತ್ಕಾಲಿಕ ಪರಿಸ್ಥಿತಿಯಲ್ಲಿ ಅಂತರ್ಮುಹೂರ್ತದಲ್ಲಿ ಪರಿಸ್ಥಿತಿ, ಆ ಮೊಸರು ಮತ್ತು ಮಜ್ಜಿಗೆಯ ರುಚಿ ಹೇಗಿರ್ತದೆ ಅಂತಂದ್ರೆ ಅದನ್ನ ನೀವು ಬಾಯೊಳಗೆ ಇಟ್ಕೊಂಡ್ರಿ ಅಂತಂದ್ರೆ ನುಂಗಾಕಾಗುಲ್ಲ, ಮತ್ತ ಚೆಲ್ಲಾಕು ಆಗುಲ್ಲ. ಯಾಕಂತಂದ್ರೆ ಹಾಲು ನಾಶ ಆಕೈತೆ ಅನ್ನವ್ರ. ನುಂಗಾಕೂ ಆಗುಲ್ಲ, ಉಗುಳಾಕು ಆಗುಲ್ಲ. ಇದು ಅಂತರ್ಮುಹೂರ್ತ. ಇನ್ನು ಅಂತರ್ಮುಹೂರ್ತಕ್ಕಿಂತ ಹೆಚ್ಚು ಸಮಯ ಕಳೆಯಿತು ಅಂತಂದ್ರೆ ಅದೇ ಹಾಲು, ಮಜ್ಜಿಗೆಯನ್ನು ಕುಡಿಸಿರ್ತಕ್ಕಂತ ಹಾಲು ಒಂದು ಎರಡು ಮೂರು ತಾಸು ಹೋಯಿತು ಅಂತಂದ್ರೆ ಹೆಪ್ಪಾಗ್ಲಿಕ್ಕೆ ಎಷ್ಟು ಗಂಟೆ ಇಡ್ತಾವೆ ನಿಮ್ಗೆ ಗೊತ್ತಿದೆಯಲ್ಲ? ಎಷ್ಟು ಗಂಟೆ? ಆರು ತಾಸು. ಒಂದು ಐದಾರು ತಾಸು ಹೋಯಿತು ಅಂತಂದ್ರೆ ಅದು ಮೊಸರಾಗಬಹುದು. ಒಂದನೇ ಗುಣಸ್ಥಾನಕ್ಕೆ ಬಂತು ಅಂತಂದ್ರೆ ಮೊಸರಾಯಿತು. ಅದು ಅದಕ್ಕೆ ಆರು ತಾಸು ಬೇಕು. ಆದರೆ ಇಲ್ಲಿ ಮಿಥ್ಯಾತ್ವ ಪರಿಣಾಮಗಳು ಉತ್ಪನ್ನವಾಗಬೇಕು. ಮಿಥ್ಯಾತ್ವ ಪರಿಣಾಮದ ಮೊಸರಿನಂತಹ ಪರಿಣಾಮಗಳು ಉಂಟಾಗಬೇಕು ಅಂತಂದ್ರೆ ಅಂತರ್ಮುಹೂರ್ತ ಮೂರನೇ ಗುಣಸ್ಥಾನದಲ್ಲಿರಬೇಕು. ತತ್ಪಶ್ಚಾತ್ ಅಂತರ್ಮುಹೂರ್ತದ ನಂತರ ನಮ್ಮ ಕೈಗೆ ಮೊಸರು ಸಿಗ್ತದೆ. ಮೂರನೇ ಗುಣಸ್ಥಾನದ ಅಂತರ ಮುಹೂರ್ತ ಕಾಲದವರೆಗೆ ಅಲ್ಲಿ ನಿಂತ್ಕೊಂಡು ಯಾವ ರುಚಿಯನ್ನು ಅನುಭವಿಸ್ತೀವಲ್ಲ ಅದು ಮೊಸರಿನಂತೆಯೂ ಅಲ್ಲ, ಮಜ್ಜಿಗೆಯಂತೆಯೂ ಅಲ್ಲ, ಹಾಲಿನಂತೆಯೂ ಅಲ್ಲ, ಅದು ಮಿಶ್ರ ಪರಿಣಾಮ, ಮಿಶ್ರ ರುಚಿ. ಕೆಳಗಡೆಗೆ ಒಂದನೇ ಗುಣಸ್ಥಾನಕ್ಕೆ ಬಂದಾಗ ಮೊಸರಾಯಿತು. ಈ ಮೊಸರನ್ನು ತಗೊಂಡು ನಾವು ಜೀವನ ಪರ್ಯಂತ ಉಳಿಯಬಹುದು. ಒಂದನೇ ಗುಣಸ್ಥಾನದಲ್ಲಿ ಹಾಲುನ್ನಲಿಕ್ಕೆ ಹಾಲು ಸಿಗೋಲ್ಲ, ಹಾಲು ಕುಡಿಬೇಕಂತಂದ್ರೆ ಅಲ್ಲಿ ಹಾಲಿಲ್ಲ, ಮೊಸರಷ್ಟೇ ಸಿಗೋದು. ಮೂರನೇ ಗುಣಸ್ಥಾನದಲ್ಲಿ ಮಜ್ಜಿಗೆ ಮೊಸರ ಮಿಶ್ರಿತ ವಸ್ತು ಸಿಗೋದು. ನಾಲ್ಕನೇ ಗುಣಸ್ಥಾನದಲ್ಲಿ ಚಕ್ ಹಾಲು ಸಿಗೋದು, ಪ್ಯೂರ್ ಹಾಲು. ಐದನೇ ಗುಣಸ್ಥಾನದಲ್ಲಿ ಏನು ಸಿಗೋದು? ಕೆನೆ ಸಿಗೋದು. ಐದನೇ ಗುಣಸ್ಥಾನದಲ್ಲಿ ಕೆನೆ. ಆರನೇ ಗುಣಸ್ಥಾನದಲ್ಲಿ ತುಪ್ಪ ಸಿಗೋದು, ತುಪ್ಪ ಸಿಗೋದು. ಕೆನೆಯಿಂದ ತುಪ್ಪ ತೆಗಿಬಹುದು ಅಥವಾ ಇಲ್ಲ? ಈಗ ಹಂಗೆಲ್ಲ ಬಂದಿದ್ದಾವೆ. ಈಗ ಕೆನೆಯಿಂದ ಅಷ್ಟೇ ಅಲ್ಲ, ಸೀದಾ ಹಾಲಿನಿಂದ ತುಪ್ಪ ತೆಗೆದು ಒತ್ತಾಟಿ ಮಾಡಿ ನಿಮ್ಮ ಹಾಲು ನಿಮ್ಗೆ ಕೊಟ್ಟು ಬಿಡ್ತಾರೆ, ಅಂಥದ್ದು ಬಂದಿದೆ. ಉತ್ತಮ ಶೌಚ ಧರ್ಮ, ಉತ್ತಮ ಶೌಚ ಧರ್ಮ ಯಾವಾಗ ಉತ್ಪನ್ನ ಆಗುವುದು ಅಂತಂದ್ರೆ, ಮೂರು ಅಜ್ಜಗಳಿದ್ದಾರೆ, ಅನಂತಾನುಬಂಧಿ ಲೋಭಜ್ಜ, ಲೋಭಜ್ಜ ಅಪ್ರತ್ಯಾಖ್ಯಾನಾವರಣೀಯ ಲೋಭಜ್ಜ, ಪ್ರತ್ಯಾಖ್ಯಾನಾವರಣೀಯ ಲೋಭಜ್ಜ. ಈ ಮೂರು ಅಜ್ಜಗಳದ್ದು ಮರಣ ಆಗೋದು ಬೇಡ. ಉತ್ತಮ ಶೌಚ ಧರ್ಮ ಪ್ರಕಟ ಮಾಡಿಕೊಳ್ಳಲಿಕ್ಕೆ ಈ ಮೂರರ ಮರಣ ಮಾಡಿ ಆಗುವಂತ ಅವಶ್ಯಕತೆ ಏನಿಲ್ಲ. ಇವರು ಮೂರೂ ಜನ ಜೈಲಿಗೆ ಹೋಗಬೇಕು. ಜೈಲಿಗೆ ಕಳಿಸೋದು, ಇವರನ್ನು ಬಂಧನದಲ್ಲಿಡೋದು, ಉಪಶಮನದಲ್ಲಿಡೋದು. ಅನಂತಾನುಬಂಧಿ ಲೋಭ, ಅಪ್ರತ್ಯಾಖ್ಯಾನಾವರಣಿ ಲೋಭ, ಪ್ರತ್ಯಾಖ್ಯಾನಾವರಣಿ ಲೋಭ, ಈ ಮೂರು ಕಷಾಯಗಳನ್ನು ಉಪಶಮನ ಮಾಡಿದಾಗ ಮತ್ತು ಈ ಕಷಾಯಗಳ ಕ್ಷಯೋಕ್ಷಮವಾದಾಗ ಯಾವ ಗುಣಸ್ಥಾನ ಆಗ್ತದೆ? ಆರನೇ ಗುಣಸ್ಥಾನ. ಆರನೇ ಗುಣಸ್ಥಾನ ಆಯಿತು ಅಂತಂದ್ರೆ ಈ ಗುಣಸ್ಥಾನದಲ್ಲಿ ಉತ್ತಮ ಶೌಚ ಧರ್ಮ ಪ್ರಕಟ ಆಯಿತು. ಉತ್ತಮ ಶೌಚ ಧರ್ಮ ಆರನೇ ಗುಣಸ್ಥಾನದಲ್ಲಿ ಪ್ರಕಟ ಆಗುವುದು. ಆರನೇ ಗುಣಸ್ಥಾನದಲ್ಲಿ ಉತ್ತಮ ಶೌಚ ಧರ್ಮ ಪ್ರಕಟ ಆಯಿತು ಅಂತಂದ್ರೆ ಅದು ಆರು ಏಳು ಆರು ಏಳು ವ್ಯವಹಾರ ರೂಪದಲ್ಲಿ ಇರುತ್ತೆ. ಆರನೇ ಏಳನೇ ಗುಣಸ್ಥಾನ ವ್ಯವಹಾರ ಮೋಕ್ಷ ಮಾರ್ಗ. ಇದು ಎಂಥ ಮೋಕ್ಷ ಮಾರ್ಗ? ಇದು ವ್ಯವಹಾರ ಮೋಕ್ಷ ಮಾರ್ಗ. ನಿಶ್ಚಯ ಮೋಕ್ಷ ಮಾರ್ಗ ಯಾವುದು? ಎಲ್ಲಿ ಧರ್ಮಗಳಲ್ಲಿ ಭೇದವಿಲ್ಲವೋ ಅಲ್ಲಿ ನಿಶ್ಚಯ ಮೋಕ್ಷ ಮಾರ್ಗ ಇದೆ. ಇದು ಉತ್ತಮ ಕ್ಷಮ, ಇದು ಉತ್ತಮ ಮಾರ್ಗವ ಇತ್ತು, ಇದು ಉತ್ತಮ ಆರ್ಯವ, ಇದು ಉತ್ತಮ ಶೌಚ, ಇದು ಉತ್ತಮ ಸತ್ಯ. ಭೇದಾತ್ಮಕ ಪರಿಸ್ಥಿತಿಯಲ್ಲಿ ಯಾವ ಧರ್ಮಗಳ ಅನುಭೂತಿ ಇದೆಯೋ ಆ ಧರ್ಮಗಳ ಅನುಭೂತಿ ಹೆಸರೇ ವ್ಯವಹಾರ ಮೋಕ್ಷ ಮಾರ್ಗ. ಮತ್ತು ಈ ಹತ್ತು ಧರ್ಮಗಳ ಎಲ್ಲಿ ಅಭೇದ ಸ್ಥಿತಿ ಇದೆಯೋ ಅಲ್ಲಿ ಉತ್ತಮ ಬ್ರಹ್ಮಚರ್ಯ ಇದೆ. ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಏನು? ಉತ್ತಮ ಬ್ರಹ್ಮ ಅಂದರೆ ಆತ್ಮ. ಉತ್ತಮ ಆತ್ಮನಲ್ಲಿ ಉತ್ತಮ ಆತ್ಮ ತನ್ನಿಂದ ತಾನು ತನ್ನಲ್ಲಿ ರಮಿಸಿ ತನ್ನಲ್ಲಿ ತನ್ನ ಸುಖವನ್ನು ಪಡೆದು ತನ್ನ ಅನುಭೂತಿಯನ್ನ ಮಾಡ್ತಿರ್ತಾನೆ. ತನ್ನ ಅನುಭೂತಿ ಇದು ಸ್ವಾನುಭೂತಿ. ಈ ಸ್ವಾನುಭೂತಿ ಹೆಸರೇ ನಿಶ್ಚಯ ಮೋಕ್ಷ ಮಾರ್ಗ. ಶುದ್ಧ ಸ್ವಾನುಭೂತಿಯ ಹೆಸರು, ಶುದ್ಧ ಆತ್ಮಾನುಭೂತಿಯ ಹೆಸರೇ ನಿಶ್ಚಯ ಮೋಕ್ಷ ಮಾರ್ಗ. ಮತ್ತು ಎಲ್ಲಿ ಆತ್ಮ ಕ್ರೋಧವನ್ನು ತಡೆಗಟ್ಟಿ ಕ್ಷಮೆಯನ್ನು ಅನುಭವಿಸುತ್ತಾನೋ, ಮಾನವನ್ನು ತಡೆಗಟ್ಟಿ ಮಾರ್ಗವ ಧರ್ಮವನ್ನು ಅನುಭವಿಸುತ್ತಾನೆಯೋ, ಮಾಯಾಕಷಾಯವನ್ನು ತಡೆಗಟ್ಟಿ ಆರ್ಜವ ಧರ್ಮವನ್ನು ಅನುಭವಿಸುತ್ತಾನೆಯೋ, ಆಮೇಲೆ ಲೋಭವನ್ನು ತಡೆಗಟ್ಟಿ ಶೌಚ ಧರ್ಮವನ್ನು ಅನುಭವಿಸುತ್ತಾನೆಯೋ, ಈ ನಾಲ್ಕೂ ಕಷಾಯಗಳ ವಿಜಯ ಆದ ನಂತರ ಸತ್ಯ ವ್ಯವಹಾರ ಸತ್ಯ ಧರ್ಮವನ್ನು ಅನುಭವಿಸುತ್ತಾನೆಯೋ, ಈ ವ್ಯವಹಾರ ಸತ್ಯದ ಮೂಲಕ ಸಂಯಮವನ್ನು ತೆಗೆದುಕೊಂಡು ನಿಜವಾದ ಸಮ್ಯಕ್ ಯಥಾರ್ಥ ಸಂಯಮವನ್ನು ಅನುಭವಿಸುತ್ತಾನೆಯೋ, ಈ ಸಂಯಮದ ನಂತರ ನಿಜವಾದ ಸತ್ಯ ತ್ಯಾಗವನ್ನು ಅನುಭವಿಸುತ್ತಾನೆಯೋ, ಯಥಾರ್ಥವಾದ ತ್ಯಾಗ ಧರ್ಮ ಮತ್ತು ತಪವನ್ನು ಅನುಭವಿಸುತ್ತಾನೆಯೋ, ಆಮೇಲೆ ಆಕಿಂಚನವನ್ನು ಅನುಭವಿಸುತ್ತಾನೆಯೋ, ಆಮೇಲೆ ಇಂಥ ಒಂದು ಆತ್ಮನ ಒಂಬತ್ತು ಧರ್ಮಗಳ ಸಾಮುದಾಯಿಕವಾದ ಪರಿಸ್ಥಿತಿಯನ್ನು ಅನುಭವಿಸುತ್ತಾನೆಯೋ, ಅದು ಉತ್ತಮ ಬ್ರಹ್ಮಚರ್ಯ. ಈ ತರದ ಹತ್ತು ಧರ್ಮಗಳನ್ನು ಅನುಭವಿಸುವಂತಹ ಆತ್ಮ ಬೇರೆ ಬೇರೆ ರೂಪದಲ್ಲಿ ಅನುಭವಿಸುವಾಗ ವ್ಯವಹಾರ ಮೋಕ್ಷ ಮಾರ್ಗ ಮುನಿಗಳ ಆತ್ಮದಲ್ಲಿ ಜೀವಿತ ಇರುತ್ತೆ. ಮತ್ತು ಧ್ಯಾನದಲ್ಲಿ ಕುಳಿತುಕೊಂಡಾಗ ಈ ಹತ್ತು ಧರ್ಮಗಳ ಆಧಾರದಿಂದ ತನ್ನನ್ನು ತಾನೇ ಅನುಭವಿಸುವಾಗ ಉತ್ತಮ ಬ್ರಹ್ಮಚರ್ಯ ಇರುತ್ತೆ. ಇದಕ್ಕೆ ಉತ್ತಮ ಬ್ರಹ್ಮಚರ್ಯ ಅನ್ನಬಹುದು, ಅಥವಾ ಇದಕ್ಕೆ ನಿರ್ವಿಕಲ್ಪ ಸಮಾಧಿ ಮರಣ ಅನ್ನಬಹುದು, ಇದಕ್ಕೆ ನಿಜ ಶುದ್ಧ ಸ್ವಾನುಭೂತಿನೂ ಅನ್ನಬಹುದು. ಇದು ಸ್ವಾನುಭೂತಿ, ಆತ್ಮಾನುಭೂತಿ. ಇಂಥ ಆತ್ಮಾನುಭೂತಿಯನ್ನು ಅನುಭವಿಸಲಿಕ್ಕೆ ನಾವು ಮೊಟ್ಟು ಮೊದಲು ನಾಲ್ಕು ಪ್ರಕಾರದ ಧರ್ಮಗಳನ್ನು ಬದುಕಿನಲ್ಲಿ ಸ್ವೀಕಾರ ಮಾಡಬೇಕು. ಕ್ರೋಧವನ್ನು ಜಯಿಸಿ ಕ್ಷಮೆಯನ್ನ, ಮಾನವನ್ನು ಜಯಿಸಿ ಮಾರ್ದವ ಧರ್ಮವನ್ನು, ಮಾಯಾಕಷಾಯವನ್ನು ಜಯಿಸಿ ಆರ್ಜವ ಧರ್ಮವನ್ನು, ಮತ್ತು ಲೋಭಕಷಾಯವನ್ನು ಜಯಿಸಿ ಶೌಚ ಧರ್ಮವನ್ನು ಅನುಭವಿಸುವಂತಹ ಆತ್ಮನೇ ಸತ್ಯಾತ್ಮ. ಸತ್ಯ ಧರ್ಮದ ಉತ್ಪತ್ತಿ ಯಾವಾಗ ಎಲ್ಲಿ ಹೇಗೆ ಎಂತು ಅನ್ನುವಂತಹ ಪ್ರಶ್ನೆ ಬಂದಾಗ ಇದಕ್ಕೊಂದೇ ಉತ್ತರ. ಸತ್ಯವಂತ ಆತ್ಮ ಯಾರು? ಸತ್ಯ ಧರ್ಮ, ಉತ್ತಮ ಸತ್ಯ ಧರ್ಮ ಯಾವ ಆತ್ಮನಲ್ಲಿದೆ ಅಂತಂದ್ರೆ, ಯಾವ ಆತ್ಮ ನಾಲ್ಕು ಕಷಾಯಿಗಳನ್ನು ಜಯಿಸಿ ನಾಲ್ಕು ಧರ್ಮದ ಅನುಭೂತಿಯನ್ನು ಮಾಡ್ತಾ ಇದ್ದಾನೆಯೋ, ಆ ನಾಲ್ಕು ಧರ್ಮದ ಅನುಭೂತಿಯ ಹೆಸರೇ ಸತ್ಯ ಧರ್ಮ. ಸತ್ಯ, ಸತ್ಯ ಅಂತಂದ್ರೆ ಸತ್ ಅಸ್ತಿತ್ವ, ತನ್ನ ಅಸ್ತಿತ್ವ, ತನ್ನ ನಿಜ ಅಸ್ತಿತ್ವ, ತನ್ನ ಸ್ವರೂಪದ ಅಸ್ತಿತ್ವ. ನಾನು ಯಾರು? ನಾನು ಆತ್ಮ. ಎಂಥ ಸ್ವಭಾವವುಳ್ಳವನು? ಶುದ್ಧ ಸ್ವಭಾವವುಳ್ಳವನು. ಎಂಥ ಗುಣಗಳನ್ನು ಹೊಂದಿದವನು? ಕ್ಷಮಾ ಮಾರ್ದವ ಆರ್ಜವ ಶೌಚ ಗುಣಗಳನ್ನು ಹೊಂದಿದವನು. ಆಮೇಲೆ ಈ ನಾಲ್ಕು ಧರ್ಮಗಳು ಇವೆ ಅಂದ ಮೇಲೆ ಅಲ್ಲಿ ಉತ್ತಮ ಸತ್ಯದ ಅನುಭೂತಿ ಇರಬೇಕು ಇರಬಾರದು? ಅದಕ್ಕಾಗಿ ಉತ್ತಮ ಸತ್ಯ ಧರ್ಮವನ್ನು ನಾವು ನಮ್ಮಲ್ಲಿ ಹುಟ್ಟಿಸಿಕೊಳ್ಳಬೇಕು ಅಂತಂದ್ರೆ ನಾಲ್ಕು ಕಷಾಯಗಳನ್ನು ಗೆದ್ದವರೇ ಆಗಬೇಕು. ಮೂರು ಕಷಾಯಗಳನ್ನು ಗೆದ್ದರೆ ಉತ್ತಮ ಸತ್ಯ ಇಲ್ಲ, ಲೋಭವನ್ನು ಗೆಲ್ಲಬೇಕು. ಶೌಚ ಅಂತಂದ್ರೆ ಶುಚಿರ್ಭಾವೋ ಶೌಚಂ, ಶುದ್ಧತೆಯ ಭಾವಕ್ಕೆ ಶೌಚ ಎನ್ನುತ್ತಾರೆ. ಹೇಗೆ ಶುದ್ಧ? ಶುದ್ಧ ಕಷಾಯರಹಿತ, ಕಷಾಯರಹಿತ ಭಾವಗಳೇ ಶುದ್ಧ ಭಾವ. ಕ್ರೋಧರಹಿತ ಭಾವ, ಮಾನರಹಿತ ಭಾವ, ಮಾಯಾರಹಿತ ಭಾವ ಮತ್ತು ಲೋಭರಹಿತ ಭಾವಗಳಿಗೆ ಶುದ್ಧ ಭಾವ ಅಂತಂದಿದ್ದಾರೆ. ಈ ಕಷಾಯಗಳು ಆತ್ಮನಲ್ಲಿರತಕ್ಕಂತಹ ಮಲಗಳು, ದೋಷಗಳು, ದುಃಖದ ಕಾರಣಗಳು, ಇವುಗಳ ಉದಯದಲ್ಲಿ ಜೀವ ತಾನು ಪರವಸ್ತುಗಳಲ್ಲಿ ಪ್ರವೇಶ ಮಾಡಿ ಅವುಗಳನ್ನು ಗ್ರಹಿಸಿ ತಾನು ತನ್ನಲ್ಲಿ ಸುಖವನ್ನು ಅನುಭವಿಸುತ್ತಿದ್ದರೂ ಕೂಡ ಅಲ್ಲಿ ಕಷಾಯ ಭಾವ ಇರುವುದರಿಂದ ಆ ಕಷಾಯ ಭಾವ, ಕಷಾಯದ ಪೋಷಣೆ ಸಂಪೋಷಣೆ, ಪರವಸ್ತುಗಳನ್ನು ಪ್ರಾಪ್ತ ಮಾಡಿಕೊಂಡು ತಾನು ಆತ್ಮ ನಾನು ಸುಖಿಯಾಗಿದ್ದೇನೆ ಅಂತಂದ್ರೂ ಕೂಡ ಅದು ನಿಜವಾದ ಸುಖದ ಸ್ಥಾನ ಅಲ್ಲ, ಅದು ಸುಖಾಭಾಸದ ಸ್ಥಾನ. ಸುಖಾಭಾಸ ನಕಲಿ ಸುಖ, ಇಂದ್ರಿಯಗಳಿಗೆ ದೊರಕುವಂತಹ ಸುಖ ಇದು ನಕಲಿ ಇದೆಯೋ ಅಥವಾ ಅಸಲಿ ಇದೆಯೋ ನೋಡ್ರಲ್ಲಿ ಹೇಳಕ್ ಬರುವತ್ತು. ಹೆಂಗ್ ಹೇಳೋರ, ಹೆಂಗ್ ಹೇಳೋದ್ರಿ ನಕಲಿ ಅಂತ? ಅದಕ್ಕ ವಸ್ತುವಿನ ಸುಖ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಸುಖ ಅದ ಒಂದಿರೋದು, ಅದ ಹೋಯ್ತಂತಂದ್ರೆ ಏನ್ ಮಾಡವ್ರ ನಾವ? ವಿಷಯ ವಸ್ತುಗಳಿಂದ ದೊರೆಯತಕ್ಕಂತಹ ಆತ್ಮನಿಗೆ ಯಾವ ಸುಖ ಇದೆ ಅದು ನಕಲಿ ಇದೆ. ಆತ್ಮನಿಗೆ ಕಾಲಾಂತರದಲ್ಲಿ ದುಃಖವನ್ನೇ ಉಂಟು ಮಾಡುವಂತಹ ಸುಖ ಇದೆ. ಕರ್ಮ ಪರ್ವಶೇ ಶಾಂತಿ ದುಃಖೈರಂತರಿತೋದಯ ಪಾಪ ಬೀಜೆ ಸುಖೇ ನಾಸ್ಥಾ ಶ್ರದ್ಧಾನಾಕಾಂಕ್ಷನ ಸ್ಮೃತ. ಕರ್ಮ ಪರ್ವಶೇ ಶಾಂತಿ, ಇಂದ್ರಿಯ ಸುಖಗಳು, ವಸ್ತುಗಳು, ಸಂಪತ್ತಿ, ಧನ, ನಿರೋಗ ಶರೀರ, ನಿರೋಗಮಯವಾದ ಜೀವನ ಮನುಷ್ಯನಿಗೆ ಸಿಗಬೇಕು ಅಂತಂದ್ರೆ ಮನುಷ್ಯ ತಾನು ತನ್ನಲ್ಲಿ ಆ ವಸ್ತುಗಳನ್ನು ಪಡೆಯಲಿಕ್ಕೆ, ಆ ವಸ್ತುಗಳ ಸುಖವನ್ನು ಅನುಭವಿಸಲಿಕ್ಕೆ ಅಂತರಾಯ ಕರ್ಮದ ಕ್ಷಯೋಪಶಮವನ್ನು ಹೊಂದಿರಬೇಕು. ಯಾವ ಕರ್ಮ? ಅಂತರಾಯ ಕರ್ಮದ ಕ್ಷಯೋಪಶಮವಿದ್ದಾಗ ಪರವಸ್ತುಗಳ ಲಾಭವಾಗುತ್ತೆ. ನೀವು ಬಹಳ ಗರೀಬಿದ್ರಿ ಮೊದಲು, ಗರೀಬ್ ಅಂತಂದ್ರೆ ಬಡವರು, ಬಡವರಿದ್ರಿ. ಇವತ್ತು ಸಾವುಕಾರ ಆಗಿದ್ದೀರಿ ಅಂತಂದ್ರೆ ಯಾವ ಕರ್ಮ ಸಾಥ್ ಕೊಟ್ಟಿದೆ ನಿಮಗೆ? ಅಂತರಾಯ ಕರ್ಮ. ಅಂತರಾಯ ಕರ್ಮದಲ್ಲಿ ಏನು ವ್ಯತ್ಯಾಸ ಆಗಿದೆ? ಮೊದಲು ಕ್ಷಯೋಪಶಮ ಕಮ್ಮಿ ಇತ್ತು, ಈಗ ಕ್ಷಯೋಪಶಮ ಜರ ಜಾಸ್ತಿ ಆಗಿದೆ. ಯಾವ ಪ್ರಮಾಣದಲ್ಲಿ ಕ್ಷಯೋಪಶಮ ಜಾಸ್ತಿ ಆಗಿದೆ ಆ ಪ್ರಮಾಣದಲ್ಲಿ ವಸ್ತು ಪ್ರಾಪ್ತಾಗಿದೆ. ಲಾಭಾಂತರಾಯ ಕರ್ಮದ ಕ್ಷಯೋಪಶಮ ಎಷ್ಟಾಗಿದೆಯೋ ಅಷ್ಟು ವಸ್ತುವಿನ ಸಂಗ್ರಹ ಆಗಿದೆ. ವಸ್ತು ಸಿಕ್ಕಿದೆ, ಇಂದ್ರಿ ವಿಷಯ, ಈ ವಿಷಯಗಳು ಸಿಕ್ಕಿವೆ, ಪ್ರಾಪ್ತಾಗಿವೆ. ಯಾವ ಕರ್ಮದ ಕ್ಷಯೋಪಶಮ ಇದು? ಲಾಭಾಂತರಾಯ ಕರ್ಮದ ಕ್ಷಯೋಪಶಮ. ಆಮೇಲೆ ಈ ಕ್ಷಯೋಪಶಮದಿಂದ ಯಾವ ವಸ್ತು ಸಿಕ್ಕಿದೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಇಂದ್ರಿಯಗಳ ಮುಖಾಂತರ ಅನುಭವಿಸಬೇಕು, ಇವುಗಳ ಉಪಭೋಗವಾಗಬೇಕು ಅಂತಂದ್ರೂ ಕೂಡ ಕ್ಷಯೋಪಶಮ ಬೇಕು. ಯಾವ ಕರ್ಮದ ಕ್ಷಯೋಪಶಮ ಬೇಕು? ಭೋಗಾಂತರಾಯ ಕರ್ಮದ ಕ್ಷಯೋಪಶಮ ಬೇಕು. ಭೋಗ ವಸ್ತುಗಳ ಲಾಭವಾಗಿವೆ, ಲಾಭಾಂತರಾಯ ಕರ್ಮದ ಕ್ಷಯೋಪಶಮದಲ್ಲಿ ಇನ್ನು ಭೋಗ ವಸ್ತುಗಳನ್ನು ಉಪಭೋಗಿಸಲಿಕ್ಕೆ ನಮಗೆ ಏನು ಬೇಕು? ಭೋಗಾಂತರಾಯ ಕರ್ಮದ ಕ್ಷಯೋಪಶಮ ಬೇಕು. ಉಪಭೋಗದ ವಸ್ತುಗಳು ಕೂಡ ಸಿಕ್ಕಿವೆ, ಭೋಗ ವಸ್ತುಗಳು ಕೂಡ ಸಿಕ್ಕಿವೆ, ಪ್ರಾಪ್ತವಾಗಿವೆ. ಉಪಭೋಗದ ವಸ್ತುಗಳನ್ನ ಪ್ರಾಪ್ತ ಮಾಡಿಕೊಂಡಿದ್ದೇವೆ ಅಂತಂದ್ರೆ ಯಾವ ಕರ್ಮದ ಕ್ಷಯೋಪಶಮದಿಂದ? ಲಾಭಾಂತರಾಯ ಕರ್ಮದ ಕ್ಷಯೋಪಶಮದಿಂದ ಉಪಭೋಗದ ವಸ್ತುಗಳು ಕೂಡ ಲಭ್ಯವಾಗಿವೆ. ಆದರೆ ಇವುಗಳನ್ನು ಉಪಭೋಗಿಸಬೇಕು ಅಂತಂದಾಗ ಯಾವ ಕರ್ಮದ ಕ್ಷಯೋಪಶಮ ಬೇಕು? ಉಪಭೋಗಾಂತರಾಯ ಕರ್ಮದ ಕ್ಷಯೋಪಶಮ ಬೇಕು, ಬೇಕಲ್ಲ, ಇಷ್ಟೆಲ್ಲ ಬೇಕು. ಇಷ್ಟೆಲ್ಲ ಇದ್ದಾಗ ಆಮೇಲೆ ಆತ್ಮ ಈ ವಸ್ತುಗಳ ಕಡೆಗೆ ಹೋಗ್ತಾನೆ. ಇವು ಇಂದ್ರಿಯ ವಿಷಯಗಳು, ಇವುಗಳನ್ನು ಸ್ವೀಕಾರ ಮಾಡಿಕೊಂಡು ಉಪಭೋಗ ವಸ್ತುಗಳನ್ನು ಉಪಭೋಗಿಸ್ತಾನೆ, ಭೋಗ್ಯ ವಸ್ತುಗಳನ್ನು ಭೋಗಿಸ್ತಾನೆ. ಇಂಥ ಭೋಗೋಪಭೋಗ ವಸ್ತುಗಳಲ್ಲಿ ಇರುವಂತಹ ಆತ್ಮ ಇವುಗಳನ್ನು ಭೋಗಿಸಬೇಕು ಉಪಭೋಗಿಸಬೇಕು ಅನ್ನುವಂತಹ ಆತ್ಮನಿಗೆ ಕಷಾಯ ಬೇಕು ಅಥವಾ ಇಲ್ಲ? ಕಷಾಯದ ಉದಯ ಬೇಕು. ಆಮೇಲೆ ಅವುಗಳನ್ನು ಹೊಸದಾಗಿ ಪುನಃ ಉಪಭೋಗಿಸುವಾಗ ಯಾವ ಕರ್ಮದ ಬಂಧ ಆಗುತ್ತೆ? ಪಾಪಕರ್ಮ ಅಥವಾ ಪುಣ್ಯಕರ್ಮ? ಪಾಪಕರ್ಮ. ಅವುಗಳನ್ನು ಉಪಯೋಗಿಸುವಾಗ ಪಾಪಕರ್ಮದ ಬಂಧ, ಅವುಗಳನ್ನು ತ್ಯಾಗ ಮಾಡುವಾಗ ಪುಣ್ಯಕರ್ಮದ ಬಂಧ. ಆಮೇಲೆ ತ್ಯಾಗ ಮಾಡುವುದಕ್ಕಾಗಿ ಸಿಕ್ಕಿವೆ ಅಥವಾ ಉಪಭೋಗ ಮಾಡುವುದಕ್ಕಾಗಿ? ತ್ಯಾಗ ಮಾಡುವುದಕ್ಕಾಗಿ ಸಿಕ್ಕಿವೆ. ಆದರೆ ನಾವೇನ್ ಮಾಡ್ತೇವೆ, ಉಪಭೋಗ ಮಾಡುವುದಕ್ಕಾಗಿ ಸಿಕ್ಕಿವೆ ಅಂತ ಹೇಳಿಬಿಟ್ಟು ಉಪಭೋಗ ಮಾಡ್ತೀವಲ್ಲ, ಆವಾಗ ಕಷಾಯ ಪೂರ್ವಕವಾಗಿನೇ ಉಪಭೋಗ ಆಗಲಿಕ್ಕೆ ಸಾಧ್ಯ. ಆಮೇಲೆ ಕಷಾಯ ಭಾವದಿಂದ ಈ ವಸ್ತುಗಳ ಉಪಭೋಗ ಆಗ್ತದೆ ಅಂದ ಮೇಲೆ ಕರ್ಮಗಳ ಬಂಧ ಆಗಲಿಕ್ಕೆ ಬೇಕಲ್ಲ. ಮಿಥ್ಯಾ ವಿರತಿ ಪ್ರಮಾದ ಕಷಾಯ ಯೋಗ ಬಂಧ ಹೇತವ, ಹೊಸ ಕರ್ಮದ ಬಂಧವಾಗಲಿಕ್ಕೆ ಐದು ನಿಮಿತ್ತಗಳು ಬೇಕು: ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ ಮತ್ತು ಯೋಗ. ನಾಲ್ಕನೇ ಗುಣಸ್ಥಾನದಲ್ಲಿ ಇದ್ದೀರಿ ಅಂತಂದ್ರೆ ಅಲ್ಲಿ ಮಿಥ್ಯಾತ್ವ ಅನ್ನತಕ್ಕಂತಹ ಬಂಧದ ಆಶ್ರವಕ್ಕೆ ಕಾರಣವಾಗಿರತಕ್ಕಂತಹ ಕಾರಣ ಅಲ್ಲಿಲ್ಲ. ಮಿಥ್ಯಾತ್ವ ಒಂದಿಲ್ಲ, ಅವಿರತಿ ಅದಿದೆ, ಪ್ರಮಾದ ಅದು ಇದೆ, ಕಷಾಯ ಅದು ಇದೆ, ಯೋಗ ಅದು ಇದೆ. ಈ ನಾಲ್ಕು ಬಂಧ ಕಾರಣಗಳ ಮೂಲಕ ನಾವು ಯಾವಾಗ ಇಂದ್ರಿಯ ವಿಷಯಗಳನ್ನು ಅನುಭವಿಸ್ತೇವಲ್ಲ, ಆವಾಗ ನಮಗೆ ಅಪ್ರತ್ಯಾಖ್ಯಾನಾವರ್ಣಿ ಕರ್ಮನೂ ಕಟ್ತಾ ಇದೆ, ಪ್ರತ್ಯಾಖ್ಯಾನಾವರ್ಣಿ ಕರ್ಮವೂ ಕಟ್ತಾ ಇದೆ, ಅನಂತಾನುಬಂಧಿ ಕಟ್ತಾ ಇಲ್ಲ, ಮಿಥ್ಯಾತ್ವ ಒಂದು ಕಟ್ತಾ ಇಲ್ಲ. ಆಮೇಲೆ ಇವುಗಳ ಕಾರಣದಿಂದ ಕಟ್ಟುವಂತಹ, ಇವುಗಳ ಉದಯದ ಕಾರಣದಿಂದ ಕಟ್ಟುವಂತಹ ಕರ್ಮಗಳು ಕಟ್ತಾ ಇಲ್ಲ. ಅವು 41, 25 ಮತ್ತು 16, 41 ಕರ್ಮಗಳು ಕಟ್ತವೆ. ಈ ರೀತಿಯಲ್ಲಿ ನಾವು ಕರ್ಮಗಳನ್ನು ಅನುಭವಿಸ್ತಾ ಬಂದಿದ್ದೇವೆ. ರತ್ನಕಂಠ ಶ್ರಾವಕಾಚಾರ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ಮ ಪರವಶೇ ಶಾಂತಿ ದುಃಖೈರಂತ ಋತುವುದಯ. ಕರ್ಮ ಪರವಶೆ, ಈ ಇಂದ್ರಿಯ ವಿಷಯಗಳು ಕರ್ಮಾಧೀನ ಅವಸ್ಥೆಯಲ್ಲಿ ಪ್ರಾಪ್ತವಾಗುವುದು. ಲಾಭಾಂತರಾಯ ಕರ್ಮದ ಕ್ಷಯೋಪಶಮದಲ್ಲಿ ಪ್ರಾಪ್ತವಾದಂತಹ ಈ ಇಂದ್ರಿಯ ವಿಷಯಗಳು ಯಾವುದಕ್ಕೆ ಕಾರಣ? ಸಿಕ್ಕಿರತಕ್ಕಂಥ ಈ ಇಂದ್ರಿಯ ವಿಷಯಗಳು ಪುನಃ ಹೊಸ ಕರ್ಮಗಳನ್ನು ಬಂಧಿಸಿಕೊಳ್ಳಲಿಕ್ಕೆ ಹೊಸದಾಗಿ ಕಾರಣ. ಪಾಪಕರ್ಮದ ಉದಯದಲ್ಲಿ, ಆ ಪಾಪಕರ್ಮದ ಕ್ಷಯೋಪಶಮದಲ್ಲಿ ಸಿಕ್ಕಿರೋದು. ಹಾಗೆ ಸಿಕ್ಕಿದ್ರೂ ಕೂಡ ಸಿಕ್ಕ ನಂತರ ನಾವು ಉಪಭೋಗಿಸುವಾಗ ಮತ್ತೆ ಪುನಃ ಪಾಪಕರ್ಮದ ಬೀಜವನ್ನು ಬಿತ್ತಿಸಿ ಹೊರಟು ಹೋಯಿತು. ಅದಕ್ಕೆ ಹೇಳಿದ್ರು ಕರ್ಮ ಪರವಶೇ ಶಾಂತಿ ದುಃಖೈರಂತರಿತೋದಯ. ಕರ್ಮದ ಪರವಶವಾಗಿ ಸಿಗುವಂತಹ ಈ ಭೋಗೋಪಭೋಗ ಸಾಮಗ್ರಿಗಳನ್ನು ಪುನಃ ನಾವು ಸೇವನೆ ಮಾಡ್ತೇವೆ ಅಂತಂದ್ರೆ ಪುನಃ ಪಾಪಕರ್ಮದ ಬೀಜವನ್ನು ಬಿತ್ತಿ ಬಿಡ್ತೇವೆ. ಆಮೇಲೆ ಯಾವ ಉಪಭೋಗದ ವಸ್ತು ಪಾಪಕರ್ಮದ ಬೀಜವನ್ನು ಬಿತ್ತಿ ಹೋಗುತ್ತದೆಯೋ ಅದು ನಮಗೆ ಕಾಲಾಂತರದಲ್ಲಿ ಸುಖವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ? ಸುಖ ಕೊಡಲಾರದು, ಅದಕ್ಕಾಗಿ ದುಃಖಕ್ಕೆ ಕಾರಣ.
ಐದಾಗಿ 10 ನಿಮಿಷಗಳು ಆಗಿವೆ ಸಾಕು. ಉತ್ತಮ ಶೌಚ ಧರ್ಮ ಅಂತಂದ್ರೆ ಏನು? ಆತ್ಮನ ಶುಚೇರ್ಭಾವ ಶೌಚಂ. ಉತ್ತಮ ಶೌಚ ಧರ್ಮ, ನಮ್ಮ ಆತ್ಮನಲ್ಲಿ ಲೋಭ ಅನ್ನತಕ್ಕಂತಹ ಕಷಾಯ ಇರಬಾರದು. ಒಂದು ಲೋಭ ಇತ್ತು ಅಂತಂದ್ರೆ ಮೂರು ಕಷಾಯಗಳು ಅಲ್ಲಿ ಇರಲೇಬೇಕು. ಒಂದು ಲೋಭ ಇರಲಿಲ್ಲ ಅಂತಂದ್ರೆ ಯಾವ ಕಷಾಯನೂ ಇರುವುದಿಲ್ಲ. ಸಂಜೋಲನ ಲೋಭ ಹೋಗಿತ್ತು ಅಂತಂದ್ರೆ ಸಂಜೋಲನ, ಕ್ರೋಧ, ಮಾನ, ಮಾಯಾ ಈ ಮೂರು ಕಷಾಯಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕ್ರೋಧ, ಮಾನ, ಮಾಯಾ, ಲೋಭ ಈ ನಾಲ್ಕು ಕಷಾಯಗಳ ಕಥೆಯನ್ನ ಇವತ್ತು ಕೇಳಿದಿರಿ. ಇದು ದೊಡ್ಡ ಪರಿವಾರ. ಅನಾದಿ ಕಾಲದಿಂದ ನಮ್ಮ ಆತ್ಮನಲ್ಲಿ ಈ ದೊಡ್ಡ ಪರಿವಾರ ಇದ್ದುಕೊಂಡು ಬರ್ತಾ ಇದೆ. ಈ ಪರಿವಾರ ಇರುವ ತನಕ ಆತ್ಮ ಸುಖಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಷಾಯ ವಿಜೇತ ಆತ್ಮ, ಕಷಾಯಗಳನ್ನು ಜಯಿಸುವಂತ ಆತ್ಮನೇ ಉತ್ತಮ ಧರ್ಮಗಳ ಅನುಭೂತಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂಥ ಉತ್ತಮ ಧರ್ಮಗಳು ನಮ್ಮ ಬದುಕಿನಲ್ಲಿ ಇಂದಿಲ್ಲ ನಾಳೆ ಪ್ರಾಪ್ತವಾಗಿ ಅವು ನಮ್ಮ ಆತ್ಮನಿಗೆ ನಿಜವಾದ ಸುಖವನ್ನು ತರಿಸಿ ನಕಲಿ ಸುಖವನ್ನು ದೂರ ಮಾಡಲಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಳ್ಳೋಣ.